ீவயத்தியகிலசக்தி சரஸ்வகாம்னா அன்யாம்ஸ்ய ஹஸ்தசரணஸ்ரவணத்வகாதீ ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. த்வஜஸ்சந்திரிக பவநாசாய ஸ்ரீ சுக்ஷதுக்க சத்காரணாய விததாய நமோ நம. நாராயணம் சுரகுரும் ஜெகதீகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தபந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமந்த் மகாபாரதத்தில் யாவ ரீதியாகி பாண்டவரு வனவாசவன்னு ஹெசரிக வனவாசவாதரு சக அதன் ஒழே சக்கரவர்த்திகளே வனவாசத காலவன்னு கடைத்தா இருக்காரு. அதுக்கு காரண அக்ஷய பாத்திரைய லாபதிந்தாகி அவர வனவாசவு சக ராஜ்யவாசதே அத்தியந்த மங்களகரவாயிற்று. தர்மராஜாதிகளன்னு வர்ணனை மாட்டாத்தாரு. திவி தேவவத் சுகம் அந்த தேவலோகத்தில் தேவதைகள் எஷ்டு ஆனந்தவாகிரபோ அஷ்டு ஆனந்தவாகினே அவர கால கழித்தா இருக்காரு. அவருக்கு துக்க ஆகா இல்ல. அவர அன்னதானாதிகளிகே யோசனை இல்ல. அக்ஷய பாத்திர இல்ல. தான தர்மகளிகே யோசனை இல்ல. ரத்னாதிகள் பர்த்தா இல்ல. ஹீகாகி பிரதிநித்திய தான சக்கரவர்த்தியாகிதாக லட்ச கோதானவன்னு மாடி ஏன் ஜீவன சாகிஸ்தா இருந்த அதே ரீதியிலே வனதல்லூ சக தன் வைபவ பூர்ணவாத ராஜ்யாடித்தவன்னே ஜாபிசோ ஹாகே தர்மராஜ பதுக்கித்தானே. அதுக்கு அர்த்த இஷ்டே தர்மிஷ்டனாதவனு எந்த சமயதல்லும் கூட ஒழகு சுக துக்க படல சாத்தியவே இல்ல அந்த அதுக்கு நிஜவாலு தர்மிஷ்டனிகே பரத்தக்கந்த சுக அது ஒழகின சுக. ஸ்ரீமந்தரி பரத்தக்கந்த சுக அது ஹொரகின சுக. ஹொரகின சுக யாவாகலு சீமித லிமிட்டெட். ஒழகின சுக அன்னோ நிஜவாத சுக அது அபரிமித அன்லிமிட்டெட். இது நமக்கு அர்த்தவாதரே சுகத பரிகல்பனே பேரையாதது. ஏஹி சம்ஸ்பர்ஷஜா போகாஹ துக்கயோனய ஏவதே ஆத்யந்தவந்த கௌந்தேய நதேஷு ரமதே புதா. பகவந்த கீதையில் ஹெடுத்தானே ஈ பௌத்திக சுகங்களெல்ல அத்தியந்த சீமித எந்த சா ஜானியாதவனு அதரல்லி சந்தோஷ படலிக்கு இஷ்டப்படோதில்ல அந்த ஹெடுத்தான். ஆத்யாத்மிக சுக அன்னோது சாஸ்வதவாதரிந்த அது அவரிகே அத்தியந்த பிரியவாதது. ஜானிகளாதந்த பாண்டவரிகே வனவாச அஷ்டு சிரேஷ்டவாதந்த மங்களகரவாதந்த காலவாயிற்று. நம்மளும் யோசனை மாடிதர கொத்தாக்கு ஏகாசி விரத பந்திரது அவத்தின் திசு உபவாச மாடோரு இத்தாரு. ஃபஸ்ட் கிளாஸ் ஈரோடி ஹுடி தின்னரு சித்தார். யார் ஆனந்த ஜாஸ்தி நோடுபேக்கு இவர் ஆனந்ததல்லி கசிவி சேருத்து. கசிவி சேருத்து திந்தா இருத்தேன் ஊட்ட பிட்டிருத்தானே ஹொருத்து ஊட்ட சும்மா எடு சத்து மாடிதே திண்டி சத்தத்தை திந்தா இருத்தானே பா முதல்ல இஷ்டாதரும் கூட ஊட்ட இல்ல அந்த கொரகோரன் கடத்தா இருக்கு. ஏகாசி மாடு ஏனு இல்ல மனசுக்கு நிம்மதி சிகுது. இன்னும் அர்த்த மாடிக்கொண்ட்ரெ ஆ நிம்மதின எஷ்டு ஔஷதி தகொண்டு கொள்ளக் சாத்திய இல்ல. ஆ நிம்மதிக்கு வெலை கட்டக்கே ஆகோதில்ல. இவத்து ஆ மாத்த ஞாபகம் கெடுத்தேன் என்றே வைஜானிகவாகி வயசாகத்தா ஹோதந்தே ரத்தநாளகளு சங்குச்சிதகொள்ளோது ஈ ரத்த பரிச்சலனே நிதானவாகோது நாவு கண்டிதேவு. ಎಂದು ಬ್ಲಾಕ್ ಆಗುತ್ತೋ ಹಾರ್ಟ್ ಅಟ್ಯಾಕ್ ಹೋಗಿಬಿಡ್ತಾರೆ. ಮುಂದೇನು ಸಾಧ್ಯ ಇಲ್ಲ. ಚಿಕ್ಕದಾಗ್ತಾ ಹೋದಂತೆ ಹಾಗಾಗ ಬ್ಲಡ್ ಥಿಕ್ಕನ್ ಆಗೋದು, ಆಲ್ಟ್ರಿಗಳು ಶಾರ್ಟ್ ಆಗೋದು, ಹೆಚ್ಚು ಅಪಾಯ. ಅದಕ್ಕೇನ್ ಮಾಡ್ತಾರೆ ಔಷಧಿ ಕೊಡೋ ಉದ್ದೇಶ ಏನು ಅಂದ್ರೆ ಬ್ಲಡ್ ಥಿನ್ ಆಗಲಿ ಅಂತ ಹೇಳಿ. ಫ್ಲೋ ಈಸಿ ಆಗಬೇಕಾದ್ರೆ ಬ್ಲಡ್ ಥಿನ್ ಆಗಬೇಕು ಅಂತ ಔಷಧಿ ಕೊಡುತ್ತೆ. ಇವತ್ತು ಏಕಾಶಿ ಉಪವಾಸದ ಪ್ರಭಾವನ ಪರೀಕ್ಷೆ ಮಾಡಿ ಹೇಳುತ್ತಾರೆ. ಏಕಾಶಿ ಉಪವಾಸ ಮಾಡಿದಾಗ ಬ್ಲಡ್ ಥಿನ್ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿ. ಅದಕ್ಕೇನೆ ಜಾಸ್ತಿ ಫ್ರೆಶ್ ಆಗಿರಲಿಕ್ಕೆ ಅದೇ ಕಾರಣ. ಲವಲವಿಕೆ ಯಾತಕ್ಕೆ ಬರುತ್ತೆ? ಚಿಕ್ಕಳಿರೋ ಲವಲಿಕೆ ವಯಸ್ಸಾದರೂ ಬರೋದಿಲ್ಲ. ಯಾಕೆ ಬ್ಲಡ್ ಸರ್ಕಲ್ ಫಾಸ್ಟ್ ಆಗಿರುತ್ತೆ. ಬಿಸಿರಕ್ತ ಅಂತ ಕರೀತಾರೆ ನೋಡಿದ್ರ, ಬಿಸಿರಕ್ತ ಅಂತ ಅದಕ್ಕೆ ಕರೆಯೋದು. ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಆರ್ಟಿಸ್ ಕ್ಲಿಯರ್ ಆಗಿರೋದು ಬ್ಲಡ್ ಥಿನ್ ಆಗಿರೋದ್ರಿಂದ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ವಯಸ್ಸಾಗ್ತಾ ಹೋದಂತೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಏಕಾಶಿ ಉಪವಾಸವಾದ ದ್ವಾದಶಿ ಬೆಳಿಗ್ಗೆ ಯಾಕೆ ಆಕ್ಟಿವ್ ಆಗಿರ್ತಾನೆ ಅಂತ ಕೇಳಿದ್ರೆ, ಅವನಿಗೆ ಈ ರಕ್ತ ಪರಿಚಯದಲ್ಲಿ ಸುಲಭ ಆಗೋದ್ರಿಂದ ಲವಲಿಕೆ ಬಲ ಪ್ರಾರಂಭ. ಆದ್ರಿಂದ ಉಪವಾಸಾದಿ ವ್ರತಗಳೆಲ್ಲ ಕೂಡ ಆರೋಗ್ಯವನ್ನ ವೃದ್ಧಿ ಮಾಡಿದ ವರ್ಷ ದಿವಸ ಔಷಧಿ ತಗೊಂಡು ಒದ್ದಾಡೋದಕ್ಕಿಂತ ಉಪವಾಸ ಮಾಡೋದಕ್ಕೆ ಸುಲಭ. ಅದು ಒಂದ್ ಕಡೆಗೆ ಆನಂದ ಇದೆ, ದೈಹಿಕವಾಗಿ ಆರೋಗ್ಯ ಇದೆ, ಮನಸ್ಸಿಗೆ ಆನಂದ ಇದೆ ಅಂದ್ರೆ ಸಹಜ ವ್ರತ ಉಪವಾಸಗಳೆಲ್ಲ ಇದು ಬ್ಯಾಲೆನ್ಸ್ ಮಾಡಕ್ಕೆ ಕೊಟ್ಟಿದ್ದವೆಲ್ಲ ಕೂಡ ಆಹಾರದಲ್ಲಿ ನಿಯಮಗಳು ವ್ರತ ಉಪವಾಸಗಳೆಲ್ಲ ವಯಸ್ಸಾದ ಮೇಲೂ ಕೂಡ ದೇಹದೊಳಗೆ ತಾರುಣ್ಯದ ಒಂದು ಶಕ್ತಿ ಸಾಮರ್ಥ್ಯಗಳು ಉಳಿಬೇಕು ಅಂತಕ್ಕಂಥದ್ದೇ ಅದರ ಭೌತಿಕ ಪ್ರಯೋಜನ. ಒಳಗಿನ ಪ್ರಯೋಜನ ಹರಿಪ್ರೀತಿ, ವೀಣಾಯಾಮೋ ವಾಸುದೇವ ಅನ್ನೋದು ಆಧ್ಯಾತ್ಮಿಕ ಪ್ರೀತಿ. ಲೌಕಿಕವಾದಂತಹ ಅನುಕೂಲ ಅಂತ ಕೇಳಿದ್ರೆ ಈ ಆರೋಗ್ಯಾದಿಗಳನ್ನ ಸುಧಾರಿಸಿಕೊಳ್ಳೋದೇ ಅದಕ್ಕೆ ಕಾರಣ. ಆ ಹಿನ್ನೆಲೆಯಲ್ಲಿ ಉಪವಾಸ ಮಾಡತಕ್ಕಂಥವನು ಮೇಲ್ನೋಟಕ್ಕೇನೂ ಇಲ್ಲ, ಆದರೆ ಅವನ ಆನಂದ ಇದೆ, ತೃಪ್ತಿ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಹೇಳಿದ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ನೆಮ್ಮದಿ ಇವರಿಗೆ. ಅದು ಉಲ್ಲಂಘನೆ ಮಾಡಿದ ಸಂಕಟ ಇದೆ. ಜೊತೆಗೆ ಆಹಾರ ಯಥಾಪ್ರಕಾರ ಎಷ್ಟು ತಿಂದರೂ ಕೂಡ ಮನಸ್ಸಿಗೆ ತೃಪ್ತಿ ಕೊಡೋದಿಲ್ಲ. ನಿಷಿದ್ಧವಾದ ಕೆಲಸ ಮಾಡಿದಾಗ ಬರೋ ಆನಂದವನ್ನು ಆನಂದ ಅಂತ ಕರೆಯೋದಿಲ್ಲ. ಆದ್ದರಿಂದ ಪಾಂಡವರು ದಿವಿ ದೇವವತ್ ಸುಖಂ, ದೇವವತ್ ದೇವತೆಗಳಂತೆ ಆನಂದವಾಗಿದ್ದಾರೆ. ಒಂದ್ ಕಡೆ ಆಚಾರ್ಯ ಹೇಳ್ತಾರೆ, ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿ ದೇವಹಿ. ಇವರು ಒಳ್ಳೆ ಪ್ರಮಾಣ ಕೊಟ್ಟು ಹೇಳ್ತಾರೆ ಪಾಂಡವರ ಸುಖ ಎಷ್ಟಿದೆ ಅಂತ ಕೇಳಿದರೆ, ಮುಕ್ತರಿಗೂ ಅವರಿಗೂ ವ್ಯತ್ಯಾಸವೇ ಇಲ್ಲ. ಆ ರೀತಿ ಇದ್ದಾರೆ, ಒಂದೇ ವ್ಯತ್ಯಾಸ, ಅವ್ರು ಮುಕ್ತರಾಗಿದ್ದಾರೆ ಮುಕ್ತರಾಗಿಲ್ಲ ಅಷ್ಟೇ. ಮುಕ್ತರಾಗಿದ್ದಾರೆ ಮುಕ್ತರು, ಇವರು ಮುಕ್ತರಾಗಿಲ್ಲ ಅನ್ನೋದು ಬಿಟ್ಟರೆ ಆನಂದ ಅನ್ನೋದು ಅಷ್ಟು ಶ್ರೇಷ್ಠವಾದ ಆನಂದವನ್ನು ಪಾಂಡವರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಆಂತರಿಕವಾದ ದುಃಖ ಎಂದೂ ಜ್ಞಾನಿಗಳಿಗೆ ಬರೋದಿಲ್ಲ, ಇವರಿಗೆ ಆಂತರಿಕವಾದ ಸುಖ ಎಂದೂ ಇವರಿಗೆ ಬರೋದಿಲ್ಲ. ಆಂತರಿಕ ಸುಖ ಹೊರಗಿನ ಸುಖ ನೋಡೋದಕ್ಕೆ ಹಬ್ಬ ಅಂತ ಅನಿಸ್ತಾ ಇರುತ್ತೆ, ಒಳಗೇನೆ ಇಲ್ಲ. ಆದರೆ ಇವನಿಗೆ ಹೊರಗೆ ದುಃಖ ಇದೆ, ಒಳಗೆ ಮಾತ್ರ ಆನಂದವಾಗಿರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ಸುಖದ ಪರಿಕಲ್ಪನೆಗೆ ಪಾಂಡವರ ವನವಾಸ ದೊಡ್ಡ ನಿದರ್ಶನ. ಮತ್ತಿಗೆ ವಿದುರ ಮತ್ತು ಧೃತರಾಷ್ಟ್ರ ಇಬ್ಬರು ಮಾತುಕತೆ ಆಡಿದರು. ವಿದುರ ಸತ್ಯವನ್ನೇ ಹೇಳಿದ, ಧರ್ಮ ಯಾವಾಗಲೂ ಹೇಳೋದು ಒಂದೇ ಮಾತನ್ನೇ, ನೀನು ಪಾಂಡವ ರಾಜ್ಯ ಪಾಂಡವರಿಗೆ ಕೊಟ್ಟುಬಿಡು, ಸುಖವಾಗಿರ್ತಿ. ಕೊಡೋ ಸಾಲ ವಾಪಸ್ ಕೊಟ್ರೆ ಎಷ್ಟು ನೆಮ್ಮದಿಯಾಗಿರ್ತಾನೆ ಮನುಷ್ಯ. ಸಾಲ ಕೊಟ್ರೆ ಒಂಥರ ಟೆನ್ಷನ್ ಕಡಿಮೆ, ಲೈಟ್ ಬಿಲ್ ವಾಟರ್ ಬಿಲ್ ಕಡಿತ ಆಗಲೇ ಸಮಾಧಾನ, ಅಂತೂ ಡಿಸ್ಕನೆಕ್ಟ್ ಮಾಡೋದಿಲ್ಲ ಅಂತ ನಂಬಿಕೆ ಬಂದ್ಬಿಡುತ್ತೆ. ಅಷ್ಟು ರಿಲೀಫ್ ಸಿಗಬೇಕಾದ್ರೆ ದೇವತೆಗಳಿಗೆ ಕೊಡೋದನ್ನ ಕೊಟ್ಟ ಮೇಲೆ ಎಷ್ಟು ಮನುಷ್ಯ ಸುಖವಾಗಿರ್ತಾನೆ. ಪಾಂಡವರ ರಾಜ್ಯ ನಿಜವಾದ ವಾರಸುದಾರರು ಅವರು, ಅವರನ್ನು ತಗೊಳ್ಳ ಹತ್ತಿ ನಿನಗಿಲ್ಲ, ಕೊಟ್ಟು ಬಿಡು ಅಂತ ಧರ್ಮವನ್ನೇ ಹೇಳಿದ. ಅಂದ್ರೆ ವಿದುರ ಮುಖ ನೋಡಿ ಮಣೆ ಹಾಕಲಿಲ್ಲ, ಅಣ್ಣ ವಯಸ್ಸಾಗಿದೆ ಏನೋ ಕುರುಡ ಏನು ಕಾರಣ ಇಟ್ಟುಕೊಳ್ಳಿಲ್ಲ, ಧರ್ಮವನ್ನ ಧರ್ಮವನ್ನಾಗಿ ಹೇಳಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕೆ ಧರ್ಮ ನಿಷ್ಠುರ ಅಂತ ಕರೀತ, ಧರ್ಮ ನಿಷ್ಠುರ. ಮಾರ್ಕ್ಸ್ ಅವನು ಏನು ಎಂಬುದನ್ನು ನೋಡದೇನೆ ಅವನು ಏನು ಉತ್ತರ ಬರೆದಿರ್ತಾನೋ ಅಷ್ಟೇ ಮಾರ್ಕ್ಸ್ ಹಾಕಬೇಕಾದ್ದು ಹೇಗೆ, ಒಬ್ಬ ಎಕ್ಸಾಮ್ ಇದರ ಕೆಲಸನೋ. ಆ ರೀತಿಯಾಗಿ ಧರ್ಮಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರವೇ. ಇದರ ನಿಷ್ಠುರವಾಗಿ ಹೇಳಿದ, ಧೃತರಾಷ್ಟ್ರ ಅರ್ಥ ಮಾಡಿಕೊಳ್ಳಿಲ್ಲ, ವ್ಯಾಮೋಹಕ್ಕೆ ಒಳಗಾದ. ಅದಕ್ಕೆ ಆತ ಹೇಳ್ತಾನೆ, ನೀನು ಯಥೇಷ್ಟ ತಿಷ್ಠವಾ ಗಚ್ಚವಾ, ಕರೀರು ಸಾಕಾದ್ರೆ ಹೋಗು ಅಂತ ಹೇಳಿದ ತಕ್ಷಣ ಇದರ ಹೊರಟೇ ಬಿಟ್ಟ. ಇದರ ಹೋಗ್ಲಿಕ್ಕೆ ಕಾರಣ ಆತ ಮನಸ್ಸೆಲ್ಲ ಪಾಂಡವರ ತಿಳಿತು, ಪಾಪ ಏನೋ ಅಣ್ಣ ಬಿಟ್ಟು ಹೋಗಬಾರದು ಅಂತ ಇದ್ದ. ಈ ಹೇಳಿದ್ರೆ ಕೇಳಬೇಕಾ, ಆರಾಮವಾಗಿ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ ಅಂತ ಹೇಳಿದ್ರೆ ಹಾಗೆ ಆಯ್ತು. ಏನ್ ಮಾಡ್ಬೇಕು ಅನ್ಕೊಂಡಿದ್ದ ಅದ ಮಾಡ್ಲಿಕ್ಕೆ ಅಂತ ಹೊರಟೇ ಬಿಟ್ಟಂತೆ ಪಾಂಡವರು. ಯಯೌ ಯತ್ರೈವ ಪಾಂಡವಾಹ, ಇದಿನ್ನೊಂದು ಅರ್ಥ ಇದೆ. ಧರ್ಮಿಷ್ಠನಿಗೆ ಬೇಸರ ಆದರೆ ಎಲ್ಲಿ ಹೋಗ್ತಾನೆ ಅಂದ್ರೆ ಪಾಂಡವರಿದ್ದಲ್ಲಿ ಹೋಗ್ತಾನೆ. ಪಾಂಡವರು ಯಾರು? ಧರ್ಮಿಷ್ಠರು. ಒಳ್ಳೆ ಮನಸ್ಸಿಗೆ ಮನೆ ಒಳ್ಳೆಯವರಿಗೆ ಬೇಜಾರಾಗ್ಬಿಟ್ಟು ಮಠಕ್ಕೋ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ, ಇವ್ರು ಕ್ಲಬ್ಗೆ ಹೋಗ್ಬಿಡ್ತಾರೆ, ಇಷ್ಟೇ ವ್ಯತ್ಯಾಸ. ಇಬ್ಬರು ಮನಸ್ಸಿಗೂ ಕೂಡ ಬೇಜಾರಾಗುತ್ತೆ, ಆದ್ರೆ ಸಮಾಧಾನ ಎಲ್ಲಿ ಹುಡುಕ್ತಾರೆ ಅವರು? ಸಾತ್ವಿಕರು ಹುಡುಕೋ ಸಮಾಧಾನವೆಲ್ಲ ಒಂದು ಸಾತ್ವಿಕ ಸ್ಥಾನಗಳಲ್ಲೇ ಹೊರತು ಬೇರೆ ಕಡೆಯಲ್ಲ. ತಾಪಸರಾದವನು ಕುಡಿಯೋದು ತಿನ್ನೋದು ಏನೇನೋ ಮಾಡ್ತಾನೆ. ಇದರನಿಗೆ ಬೇಸರವಾದರೆ ಎಲ್ಲಿ ಹೋದ? ಸೀದಾ ಅಲ್ಲಿಗೆ ಹೋದ, ಪಾಂಡವರ ಹತ್ರ ಹೊಡೆಯೋ ಎತ್ತೈವ ಪಾಂಡವಾಹ. ಈ ಮಾತು ಅಧ್ಯಾತ್ಮವನ್ನ ಸ್ಪಷ್ಟಪಡಿಸತಕ್ಕಂತ ಮಾತದು. ಅದು ಪಾಂಡವರು ಕಾಡಿನಲ್ಲಿದ್ದಾರೆ, ಊರಿನಲ್ಲಿರ್ತಕ್ಕಂಥ ಧೃತರಾಷ್ಟ್ರನಿಗಿಂತ ಕಾಡಿನಲ್ಲಿರೋ ಪಾಂಡವರು ವಾಸಿ. ಕಾಡಿನಲ್ಲಿರತಕ್ಕಂಥ ಪಾಂಡವರು ವಾಸಿ ಅನ್ನೋದು ಕಾರಣ ನಿಜವಾದ ಸುಖ ಸಿಕ್ಕೋದ್ರಿಂದ. ಪಾಂಡವರು ಸ್ವಾಗತ ಮಾಡಿದರು. ಇದರ ಭಾರಿ ನೆಮ್ಮದಿಯಿಂದ ಅವ್ರ ಜೊತೆ ಮಾತುಕತೆ ಆಡದ ಕಾಲ ಕಳೀತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಬಿಟ್ಟಿರಲಿಕ್ಕಾಗಲಿಲ್ಲ, ಆಗೇನೋ ಅಂದ್ಬಿಟ್ಟ, ಮನಸ್ಸಿಗೆ ಬಹಳ ಕಸಿವಿಸಿ ಆಗ್ತಾ ಇದೆ, ಇದನ್ನು ಬಿಟ್ಟಿರಲಿಕ್ಕಾಗ್ತಾ ಇಲ್ಲ. ಯಾತಕ್ಕೆ ಅಂದ್ರೆ ಧೃತರಾಷ್ಟ್ರನಿಗೆ ಸ್ವಭಾವತ ತುಂಬಾ ಒಳ್ಳೆಯವನು, ಅವನು ಸಾಮಾನ್ಯನಲ್ಲ ಧೃತರಾಷ್ಟ್ರ ರಾಜ. ಧೃತರಾಷ್ಟ್ರ ನಾಮಕಃ ಗಂಧರ್ವರಾಟ್ ಪವನಾ ವೇಷಯುಕ್ತ, ಮೂಲತಃ ಗಂಧರ್ವರ ರಾಜ ಅವನು. ಅವನು ಅವತಾರ ಮಾಡಿ ಬಂದಿದ್ದಾನೆ, ಮನಸ್ಸಿನ ಧರ್ಮ ಪ್ರವೃತ್ತಿ ಅವನಿಗಿದೆ. ಈ ಮಕ್ಕಳ ಸಹವಾಸದಿಂದ ಅವನ ಬುದ್ಧಿ ಕೆಟ್ಟಿದೆ, ಮೂಲತಃ ಒಳ್ಳೆಯವನು. ಅದಕ್ಕೆ ಧರ್ಮ ವಿದುರ ಯಾವಾಗ ಹೊರಟು ಬಿಟ್ಟ, ವಿದುರ ಧರ್ಮದ ಸಂಕೇತ ಅಂತ ಹೇಳಿರೋದ್ರಿಂದ ಬಿಟ್ಟಿರ್ಲಕ್ಕೆ ಆಗ್ತಾ ಇಲ್ಲ ಅವನ ಕೈ, ಏರಿ ಚಡಪಡಿಸಿ ಶುರು ಮಾಡಿಬಿಡ್ತಾನ. ಬದುಕಲಿಕ್ಕೆ ಆಗೋದಿಲ್ಲ, ನಂಗೆ ಬೇಕೇ ಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಧರ್ಮಾಚರಣೆ ಮಾಡಿ ಬದುಕಿದವರಿಗೆ ಅದು ಬಿಟ್ಟಿರ್ಲಕ್ಕಾಗೋದಿಲ್ಲ. ತುಂಬಾ ಯಾರು ಶ್ರದ್ಧಾಳವಾಗಿ ಬದುಕಿರ್ತಾನೆ, ತನ್ನ ಜೀವನ ಪೂರ್ತಿ ಧರ್ಮದಿಂದ ಬದುಕಿರ್ತಾನೆ. ಅವನು ಯಾವುದೋ ಕಾರಣದಿಂದ ಧರ್ಮಾಚರಣೆ ಮಾಡೋದು ಕಷ್ಟವಾದರೆ ತುಂಬಾ ದಿವಸ ಬದುಕಿರೋದಿಲ್ಲ. ಆಮೇಲೆ ಅವನು ಮನಸ್ಸಿಗೆ ಕೊರೆ ಹತ್ತಿ ಬಿಡುತ್ತಾರೆ, ಇಷ್ಟು ದಿವಸ ಎಷ್ಟು ಚೆನ್ನಾಗಿ ಬದುಕಿದ್ದೆ ನಾನು, ಇನ್ನ ಈ ರೀತಿ ಬದುಕೋದು ಆಗೋದು, ಇನ್ನೊಬ್ಬರಿಗೆ ಭಾರವಾಗಿ ನಾನು ನನ್ನ ಕೆಲಸವನ್ನು ಮಾಡದೇನೆ ಬದುಕೇನು ಪ್ರಯೋಜನ, ಈ ರೀತಿ ಯೋಚನೆ ಮಾಡ್ತಾರೆ. ಅದು ಧೃತರಾಷ್ಟ್ರದ ಒಳಗಿನ ಚಿಂತನೆ. ಸ್ವರೂಪ ಒಳ್ಳೇದಿದ್ದರಿಂದ ವ್ಯಥೆ ಪಡ್ತಾನೆ, ನಾನು ಅವನು ಬಿಟ್ಟು ಇರಲಿಕ್ಕಾಗೋದಿಲ್ಲ. ಎಷ್ಟೋ ಜನ ಎಂದೂ ಸರಿಯಾಗಿ ಸಂಧ್ಯಾವನ್ನೇ ಪೂಜೆ ಮಾಡೋರು ಬಿಡೋದಿಲ್ಲ ಅವನು. ಅಕಸ್ಮಾತ್ ಬಿಟ್ಟು ಹೋಗಿಬಿಟ್ರೆ ಅವನು ಎಷ್ಟು ಕೊರಗ್ತಾರೋ ಗೊತ್ತೇನು. ಯೋ ಬಿಟ್ಟೋಯ್ತು ಬಿಟ್ಟೋಯ್ತು, ಇವತ್ತಾಗಲಿಲ್ಲ ಆಗಲಿಲ್ಲ ಅಂತ ಎಷ್ಟೇ ಬಂದ್ರೆ ಮತ್ತೆ ಕೊರಗ್ ಬಿಡೋದಿಲ್ಲ ಅವರ. ಇದು ಸಾತ್ವಿಕ ಪ್ರವೃತ್ತಿಯ ಲಕ್ಷಣ. ಇದು ಸ್ವಲ್ಪ ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಸಾತ್ವಿಕರ ಮನೋಭಾವ ಧರ್ಮಾಚರಣೆ ಮಾಡೋದ್ರ ಹಿನ್ನೆಲೆಯಲ್ಲಿ ಮನಸ್ಸಿಗೆ ನಿಜವಾದ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತಾರಾದ್ರಿಂದ ಬಿಟ್ಟಿರೋದು ಕಷ್ಟ. ಮೇಲೇನೋ ಬಾಯಲ್ಲಿ ಜ್ವರ ಬಂದುಬಿಟ್ಟ, ಒಳಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವನು. ಅಂದ್ರೆ ಆಡೋ ಮಾತಿಗೂ ಒಳಗಿನ ಮನಸ್ಸಿಗೂ ಎಷ್ಟು ವ್ಯತ್ಯಾಸ ಇತ್ತು. ಆಡೋ ಮಾತೆಲ್ಲ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಬಂದಿತ್ತು, ಇದೆಲ್ಲ ಒಳಗೆ ಸಹಜವಾಗಿ ಬಂದಿತ್ತು. ಆದ್ದರಿಂದ ಹೇಳ್ತಾ ಇರಲಿಕ್ಕಾಗೋದಿಲ್ಲ, ವಿವರ ನನಗೆ ಬೇಕು, ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ ಹಠ ಹಿಡಿದು ಕೊಡುತ್ತಾರೆ. ಅವನು ಕರ್ಕೊಂಡು ಬರೋವರೆಗೂ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಊಟ ತಿಂಡಿ ಏನು ನನಗೆ ಬೇಕಿಲ್ಲ, ನನಗೆ ವಿದುರ ಬೇಕು ಅಂತ ಹಠ ಹಿಡಿತು. ಆ ಸಮಯಕ್ಕೆ ಸಂಜೆಯ ಇನ್ನೊಬ್ಬ ಆಪ್ತನಿದ್ದ, ವಿದುರನಷ್ಟು ತಿಳುವಳಿ, ವಿದುರ ಯಮನ ಅವತಾರ, ಸಂಜೆಯ ಇನ್ನೊಬ್ಬ ಗಂಧರ್ವನ ಅವತಾರ. ಈ ಗಂಧರ್ವ ರಾಜ ಧೃತರಾಷ್ಟ್ರ ರಾಜ, ಇವನು ಹುಟ್ಟಿ ಬಂದಿದ್ದ. ಸಂಜೆಯ ಇನ್ನೊಬ್ಬ ಗಂಧರ್ವ ರಾಜ ಅವನು, ತುಂಬುರು ನಾಮಕ ಗಂಧರ್ವ ಅವನು. ತುಂಬುರು ಗಂಧರ್ವನೇ ಈ ಸಂಜೆಯ, ಧೃತರಾಷ್ಟ್ರ ಗಂಧರ್ವ ಇವನು. ಅವರು ಒರಿಜಿನಲಿ ಬೇಸಿಕಲಿ ಫ್ರೆಂಡ್ಸ್ ಅವರು, ಸ್ವರ್ಗಲೋಕದಲ್ಲೂ ಕೂಡ ಜೊತೆ ಇರತಕ್ಕಂಥವರು, ಇಲ್ಲೂ ಜೊತೆಯಾಗೇ ಇದ್ರು. ಆದ್ರೆ ಯಮ ತಾರತಮ್ಯದಲ್ಲಿ ಮೇಲೆ ಬರ್ತಾನಾದ್ರಿಂದ ವಿದುರನ್ನು ಬಿಟ್ಟಿರ್ಲಿಕ್ಕಾಗದೇನೆ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಸಂಜಯನಿಗೂ ಅದು ಬೇಕಿತ್ತು. ವಿದುರನ್ನು ಬಿಟ್ಟಿರ್ಲಿಕ್ಕೆ ಸಂಜಯನಿಗೂ ಸಾಧ್ಯ ಇರಲಿಲ್ಲ. ಪಾಪ ಅವನು ನೋಡಿದ್ರೆ ಸೂತ ಜಾತಿಯವನು, ವಿದುರ ಶೂದ್ರ ಜಾತಿ, ಇವನು ಸೂತ ಜಾತಿ. ಸೂತ ಅಂತ ಹೇಳಿ ರಥ ಓಡಿಸೋನು, ರಥ ಓಡಿಸ್ತಕ್ಕಂಥ ಗುಂಪಿಗೆ ಸೇರಿದವು. ಅದು ಸ್ವರೂಪತ ತುಂಬಾ ಒಳ್ಳೆಯವನಾದ್ರಿಂದಾಗಿನೆ ತಕ್ಷಣ ಹೊರಟೇ ಬಿಟ್ಟನಂತೆ. ಅವನು ಹುಡುಕ್ಲಿಕ್ಕೆ ಕಷ್ಟಪಡಲಿಲ್ಲ, ಅವನು ಅನ್ಕೊಂಡಿದ್ದ ವಿದುರೇ ಹೋಗ್ತೀನಿ ಅಂತ ಹೋಗ್ತೀನಿ ಅಂತೇನು ಹೇಳೋದಿರಲಿಲ್ಲ. ಯಾಕಂದ್ರೆ ಹೇಳೋದಕ್ಕೆ ಅವ್ರು ಕೇಳೇ ಇರಲಿಲ್ಲ ಫಸ್ಟ್. ಯಥೇಷ್ಟತಃ ಇಷ್ಟವ ಗಚ್ಚವ, ಬೇಕಾದ್ರೆ ಇರು ಸಾಕಾರ ಹೋಗು ಅಂತ ಹೇಳಿದ್ರೆ ಅಡ್ರೆಸ್ ಕೇಳಿ ಹೋಗಿ ಕಳಿಸ್ತಾನೆ, ಈಗ ಸಾಧ್ಯ ಇಲ್ಲ. ಆದ್ರೆ ಸಂಜೆಯ ಕಷ್ಟಪಡಲಿಲ್ಲ, ಸೀದಾ ಪಾಂಡವರ ಹತ್ರ ಹೋದ ಸಿಕ್ಕೇ ಬಿಟ್ಟನು. ಅವನಿಗೆ ಗೊತ್ತಿತ್ತು ವಿದುರನ ಮನಸ್ಸೆಲ್ಲ ಪಾಂಡವರ ಕಡೆಗೆ ಇರ್ತಾರೆ. ಅದನ್ನು ಹುಡುಕಬೇಕಾದ್ರೆ ಇನ್ನೆಲ್ಲೂ ಹೋಗಬೇಕಾಗಿಲ್ಲ, ಪಾಂಡವರ ಹತ್ರ ಹೋದ್ರೆ ಸಾಕು. ಸೀದ ಹೋದ ಸಿಕ್ಕೇ ಬಿಟ್ಟ ವಿದುರ. ಧರ್ಮ ಎಲ್ಲಿ ಹುಡುಕ ಧರ್ಮಶಾಸ್ತ್ರದಲ್ಲಿ ಕೇಳಬೇಕೇ ಹೊರತು ಲೌಕಿಕ ಗ್ರಂಥಗಳು ಧರ್ಮಶಾಸ್ತ್ರ ಹೇಗೆ ಬರುತ್ತೆ, ಸಾಧ್ಯನೇ ಇಲ್ಲ. ಅದಕ್ಕೆ ಸಂಜಯನ ಒಂದು ವಿಶೇಷವಾದ ಹಿರಿಮೆ. ಆ ದೃಷ್ಟಿಯಲ್ಲಿ ನಾವಿವತ್ತು ಯಾವುದೇ ಧಾರ್ಮಿಕ ಪ್ರಶ್ನೆಗಳನ್ನ ಧರ್ಮ ತಿಳಿದವರ ಹತ್ರ ಕೇಳಿ ಪರಿಹಾರ ಕಾಣದು. ತುಂಬಾ ಜನ ಎಲ್ಲೆಲ್ಲೋ ಕೇಳಿಬಿಡ್ತಾರೆ, ಅವರು ತಲೆ ತೋಚಿದ್ದನ್ನು ಹೇಳುತ್ತಾರೆ. ಮೊದಲೇ ಏನಷ್ಟು ಹೇಳಿದ್ದೇನೆ, ಇವತ್ತು ಸಂಧ್ಯಾವನ್ನೇ ತಪ್ಪಿಹೋಯ್ತು ಏನು ಮಾಡಲಿ ಅಂತ ಕೇಳಿದ್ದೆ ಯಾರನ್ನ, ಜನ್ಮದಲ್ಲೇ ಸಂಧ್ಯಾವನ್ನೇ ಮಾಡದೇ ಇದ್ದವ ನಾನು. ಅವನೇನಂತಾನೆ, ತಪ್ಪಿ ಹೋದ್ರೆ ಒಂದಿಷ್ಟು ತಪ್ಪಿದ್ದು ಗೋಳಾಡ್ತೀಯಲ್ಲ ಯಾರು, ಜನ್ಮದಲ್ಲೇ ಮಾಡಿಲ್ಲ ಅಂತ ಹೇಳಿ. ಅವಂತವ್ರಿಗೆ ಏನು ಹೇಳಬೇಕದನ್ನ, ಅದ್ರ ಬೆಲೆ ಗೊತ್ತಿದ್ದವರಿಗೆ ಹೇಳಿದ್ರೆ ಅರ್ಥ ಆಗ್ತದೆ. ಸಂಜಯನಿಗೆ ಅರ್ಥವಾಗಿ ಸೀದವರ ಹತ್ರ ಹೋದ, ವಿದುರನ ಮುಂದೆ ವಿಷಯ ಹೇಳಿದ, ಪಾಂಡವರಿಗೆ ಖುಷಿಯಾಯ್ತು, ಇನ್ನೊಬ್ಬ ಸಂಜಯನೂ ಬಂದಲ್ಲ ಅಂತ ಖುಷಿಯಾಯ್ತು. ಪಾಪ ಮಾತುಕತೆ ನಡೀತು, ನೀನು ಬೇಗ ಬಾ, ಧೃತರಾಷ್ಟ್ರನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಏನೋ ಬಾಯಿಲ್ ಅಂದಿದ್ದಾನೆ, ಅದ ಕ್ಷಮೆ ಕೇಳ ಸಿದ್ಧನಾಗಿದ್ದಾನೆ ಬಾ ಅಂತ ಕರೆದ ತಕ್ಷಣ ವಿದುರ ಎಷ್ಟು ಸಾತ್ವಿಕ ನೋಡಿ, ಕೆಲವರು ಹಠ ಸಾಧಿಸ್ತಾರ, ಬರೋದೇ ಸಾಧ್ಯ ಇಲ್ಲ ಹೋಗಯ್ಯ, ಆ ಮಾತು ಅನ್ಬಹುದಾ, ಈಗ ಕರೆಯೋ ಸಾಕಾರ ಹೋಗು ಅಂತ ಹೇಳ್ಬಹುದಾ, ನಾನು ಬರೋದಿಲ್ಲ ಅಂತ ಹೇಳ್ಬಹುದಾಗಿತ್ತು, ವಿದುರ ಹಾಗೆ ಅನ್ನೋದಿಲ್ಲ. ಆಯ್ತು, ಅಷ್ಟು ಇಷ್ಟಪಡ್ತಾನೆ ಬರ್ತೇನೆ ಅಡಿ ಹೊರಟೇ ಬಿಡುತ್ತೆ. ಇದು ಧರ್ಮದ ಒಂದು ಕಾರುಣ್ಯದ ಮುಖ. ಇದು ಧರ್ಮವನ್ನ ಎಷ್ಟು ದಿವಸ ಬೇಕಾದರೂ ಆಗಿರಲಿ, ಇನ್ಮೇಲಾರು ಒಳ್ಳೆಯವರಾಗ್ತೆ ಅಂತ ಹೊರಟ್ರೆ ಧರ್ಮ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ. ಅದಕ್ಕೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಈ ಮೇಸ್ಟ್ ಸೈಕಾಲಜಿ ಏನು ಗೊತ್ತಾ, ಅವ್ರ ಜೂನಲ್ಲಿ ಅಡ್ಮಿಟ್ ಆಗಿರ್ತಾನೆ ಹುಡುಗ, ಮಾರ್ಚಲ್ಲೇ ಮುಖ ತೋರಿಸೋದು ಕೆಲವರು, ಇದ್ದಕ್ಕಿಂತ ಬಂದ್ರೆ ಸಾರದ ಕತೆ ಶುರು ಮಾಡಿಬಿಡ್ತಾರೆ. ಏನು ಮಾಡಲಿ, ಫಸ್ಟ್ ಕ್ಲಾಸಿ ಬಾ, ಇಮ್ಮಿಡಿಯೇಟ್ ಆನ್ಸರ್ ಕ್ಲಾಸಿ ಬಾ, ಇವತ್ತಿಂದಾದ್ರೂ ಬಾ ಕೊನೆ ಪಟ್ಟ ಉಳಿದ ಆಮೇಲೆ ನೋಡೋಣ. ಕೆಲವು ಹುಡುಗ ಬುದ್ಧಿವಂತರು, ನೀ ಸಾಲು ಮಾಡದಲ್ಲಿ ಬರ್ತೀನಿ ಅಂತಾರೆ, ಹೋಗೋದು ಕಳಿಸಿಬಿಡ್ತಾರ. ಅವನ ಉದ್ದೇಶ ಇವತ್ತಾರು ಬರ್ತೀಯ, ನೀನು ನಿಜವಾಗ್ಲೂ ವಿದ್ಯೆ ಬೇಕಾ, ಇವತ್ತು ಬಾನೆ ಹಾಕಿದ್ರೆ ಇವತ್ತು ಬಂದು ಹಾಕ್ತೀಸ ಬಾ, ಏನ್ ಮಾಡ್ಬೇಕೋ ತಾವೇ ಹೇಳಕ್ ಬರತ್, ಇನ್ನು ಬರದೇನೆ ಇದ್ರೆ ಏನ್ ಮಾಡೋದು. ಈ ಮಧ್ಯೆ ಧರ್ಮ ಹಾಗೆ ಜನ 80 ವರ್ಷ ಸಂಧ್ಯಾ ಇವತ್ತರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡಿ ಬಿಟ್ಟಿದ್ದೇನೆ ಅಂದ್ರೆ ಫಸ್ಟ್ ಮಾಡಕ್ ಶುರು ಮಾಡಿ, ಹಾಗೆ ಫಸ್ಟ್ ಮಾಡು, ಮುಂದೆ ಆಮೇಲೆ ಮಾತಾಡೋಣ. ರಜಾ ಬೇಡ, ಕೊನೆಯ ಕ್ಷಣದಲ್ಲಿ ನಾರಾಯಣ ಉದ್ಧಾರವಾದ ಕಥೆ ನಮಗೆ ಗೊತ್ತಿರೋದ್ರಿಂದ ಧರ್ಮಾಚರಣೆಯನ್ನ ಎಷ್ಟು ಕೂಡ ತಡ ಮಾಡಬಾರದು, ಗೊತ್ತಾದ ತಕ್ಷಣ ಶುರು ಮಾಡೇ ಬಿಡಬೇಕು. ಇನ್ನೂ ತಡ ಮಾಡೋದು ಅಂದ್ರೆ ನಿಜವಾದ ಅಪರಾಧವಾಗೋದಾಗ, ಅಷ್ಟು ದಿವಸ ಬಿಟ್ಟಿದ್ದಕ್ಕಿಂತ ದೊಡ್ಡ ಅಪರಾಧ ಇನ್ನು ಮೇಲೆ ಬಿಡೋದು ಅಪರಾಧವಾಗುತ್ತೆ. ಯುಧರ ಎಂದೂ ಮಾಡಲಿಲ್ಲ, ಪ್ರತಿಷ್ಠೆ ಮಾಡಲಿಲ್ಲ, ಇದು ಹೊರಟೇ ಬಿಟ್ಟನಂತೆ. ಬರ್ತೇನೆ ಸಂಜೆ ಹೋಗೋಣ ಅಂತ ಹೊರಟೇ ಬಿಟ್ಟನಂತೆ. ಧೃತರಾಷ್ಟ್ರ ಕಾಯ್ಕೋತ ಕೂತಿರ್ತಾನೆ ಪಾಪ. ಇಲ್ಲಿ ತಮಾಷೆ ನೋಡಿ, ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಆದ್ರೆ ವಿದುರನ ವ್ಯಾಲ್ಯೂ ಗೊತ್ತಿದೆ ಅವನಿಗೆ. ಕಣ್ಣಿಲ್ಲ, ವಿದುರನ ವ್ಯಾಲ್ಯೂ ಗೊತ್ತಿದೆ. ದುರ್ಯೋಧನಾದಿಗಳಿಗೆ ಕಣ್ಣಿದೆ, ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ. ಇದು ವಿಚಿತ್ರವಾದ ಸೈಕಾಲ, ವೇದವ್ಯಾಸರು ಕೊಟ್ಟ ಚಿತ್ರ ಬಹಳ ಅಪೂರ್ವವಾದ ಚಿತ್ರ. ಕಣ್ಣಿಲ್ಲದವನಿಗೆ ಎಚ್ಚರ ಇದೆ, ಕಣ್ಣಿದ್ದವರಿಗೆ ಬುದ್ಧಿನೇ ಇಲ್ಲ. ಆದ್ರೆ ಧೃತರಾಷ್ಟ್ರನಿಗೆ ಎಚ್ಚರ ಇತ್ತು. ವಿದುರ ಬಂದ ತಕ್ಷಣ ಏನು ಆನಂದ ಆಯ್ತಂತ ಅವನಿಗೆ ಪಾಪ, ಎಲ್ಲ ದುಃಖನ ಮರೆತು ಬಿಡ್ತಾನೆ. ಕರೀತಾನೆ, ಆಲಿಂಗನ ಮಾಡಿಕೊಂಡಂತೆ. ಆಚಾರ್ಯ ಬರೀತಾರೆ, ತೊಡೆ ಮೇಲೆ ಕುಡಿಸ್ಕೊಂಡೆ, ಚಿಕ್ಕ ಮಗುನ ಕುಡಿಸ್ಕೊಂಡ ಹಾಗೆ ತೊಡೆ ಮೇಲೆ ಕುಡಿಸ್ಕೊಂಡಂತೆ. ತಲೆ ಮೂಸಿ ನೋಡಿದ್ದೀನಿ, ಚಿಕ್ಕ ಮಕ್ಕಳನ್ನಾಗ ಆಡಿಸೋದು ಪದ್ಧತಿ. ಎಷ್ಟು ವಯಸ್ಸಾಗಿದೆ ಗೊತ್ತಾ ಇಬ್ಬರಿಗೂ ಕೂಡ? ಇಬ್ರು ಆಲ್ಮೋಸ್ಟ್ ಬದುಕರಿದ್ದಾಗ ಲೆಕ್ಕ, ಆ ಹಂತದಲ್ಲಿದ್ದಾರೆ. ಆದ್ರೆ ಅಣ್ಣ ಅಣ್ಣನೇ ತಮ್ಮ ತಮ್ಮನೇ. ತಮ್ಮ ಎಷ್ಟು ವಯಸ್ಸಾದರೂ ಮಕ್ಕಳು ಮಕ್ಕಳೇ, ತಂದೆ ತಂದೆನೇ, ತಮ್ಮ ತಮ್ಮನೇ, ಅಣ್ಣ ಅಣ್ಣನೇ. ಎಷ್ಟು ಆಶ್ಚರ್ಯ ಅಂದ್ರೆ, ಆ ಒಲವು ಹೊರಗಿನ ಒಲವು ಅಲ್ಲ, ಒಳಗಿನ ಒಲವು. ಆದ್ರಿಂದ ಕೂಡಿಸಿಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ, ವಿದರ ಸದ್ಯ ಬಂದ್ಬಿಟ್ಟಿಯಲ್ಲ, ಅಂದಿದ್ದೇನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ, ಎಲ್ಲ ಮರೆತು ಬಿಡು, ನೀನು ಇಲ್ಲಿರ್ಲೇಬೇಕು ಅಂತ ಹೇಳಿದಾಗ ವಿದುರ ಮತ್ತೆ ಮಾತೇ ಆಡೋದಿಲ್ಲ. ಅಣ್ಣ ನಾನು ಬಂದಿದ್ದೆ ಅದಕ್ಕೆ ಪೂರ್ಣ ಸಮಾಧಾನ ಇಟ್ಕೊಂಡು ಹೇಳಿದ್ರು. ನಮ್ಗೆ ಈಗ ಅರ್ಥ ಆಗ್ತದೆ. ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ದೀರ್ಘ ಸಹೋದರ ಗತಃ ನಭವೇದ್ಧಿ ಕೋಪಃ ದೀರ್ಘೋಪಿ ಕಾರಣ ಮೃತೆ ಯುನಿವರ್ತ ತೇಜ. ಅಣ್ಣ ತಮ್ಮಂದಿರಲ್ಲಿ ಸಾಮಾನ್ಯ ಜಗಳ ಬರೋದಿಲ್ಲ, ಅಕಸ್ಮಾತ್ ಬಂದ್ರೆ ಬಹಳ ದಿವಸ ಇರೋದಿಲ್ಲ, ಅದು ಬೇಗ ಹೋಗಿಬಿಡುತ್ತದೆ ಅಂತ ಹೇಳ್ತಾರೆ. ಧೃತರಾಷ್ಟ್ರ ವಿದುರರ ಒಂದು ಸಂಬಂಧ ಅಂತಹ ಸಂಬಂಧವಾಗಿ ಏನೋ ಸಿಟ್ಟಿನಲ್ಲಿ ಒಂದು ಮಾತಾಡಿದ, ಆಮೇಲೆ ಅರ್ಥ ಆಯ್ತು, ಬಿಟ್ಟಾಯ್ತು ಅದು. ಇದು ಒನ್ ಸೈಡೆಡ್ ಆಗಲಿಲ್ಲ, ಇದು ಮುಖ್ಯ. ಇದು ವಿದುರನ ಕರ್ಣಿಗೆ ಕಾರಣ ಧೃತರಾಷ್ಟ್ರ ಪೂರ್ತಿ ತಪ್ಪು ಒಪ್ಪಿಕೊಂಡಿದ್ದರಿಂದ. ಧೃತರಾಷ್ಟ್ರ ಏನಾದರೂ ನಾಟಕ ಮಾಡಿದ್ರೆ ವಿದುರ ಬರ್ತಿರಲಿಲ್ಲ ಎಂದು ಆಷಾಢಭೂತಿ ತರದ ಧರ್ಮವನ್ನು ಧರ್ಮ ಒಪ್ಪೋದಿಲ್ಲ. ಸತ್ಪೂರ್ವಕ ಮಾಡಿದರೆ ಮಾತ್ರ ಧರ್ಮ ನಿರಾಕರಣೆ ಮಾಡೋದಿಲ್ಲ. ತುಂಬಾ ಜನ ಧರ್ಮ ನಮ್ಮನ್ನು ಕೈಬಿಟ್ಟಿದೆ ಅಂತ ಯಾರು ಅನ್ಕೊಂಡ್ರೆ ಧರ್ಮ ಕೈಬಿಟ್ಟಿಲ್ಲ, ಇವರು ಕೈಬಿಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಧರ್ಮದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಮಾತ್ರ ಅದು ಧರ್ಮ ಅಲ್ಲ. ಹೇಳ್ತಾರೆ ದ್ರೌಪದಿಯ ಮಾತದು ಒಂದು, ನತದ್ಧರ್ಮಂ ಯಚ್ಚಲೇನ್ ಅಭ್ಯುಪೇತಂ, ನತತ್ ಸತ್ಯಂ, ಯಾವುದು ಸತ್ಯ ಯಾವುದು ಧರ್ಮ ಯಾರು ಹಿರಿಯ ಅದ ಡಿಫೈನ್ ಮಾಡಿದ್ದ ದ್ರೌಪದಿ ದೇವಿಯ ಮಾತು. ಎಲ್ಲಿ ಮೋಸ ಇರುತ್ತೋ ಅಲ್ಲಿ ಧರ್ಮ ನಿಜವಾದ ಧರ್ಮ ಅಲ್ಲ. ಭಾಗವತ ಪುರಾಣರು ಹೇಳುತ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ತರಾಣಾಂ ಸತಂ ಪ್ರೋಜ್ಜಿತ ಕೈಸವ. ಮೋಸ ವಂಚನೆ ಇದ್ರೆ ಧರ್ಮ ಆಗೋದಿಲ್ಲ. ಅದನ್ನೇ ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ದೇಶಭಕುತಿ ಇಲ್ಲ. ಇದು ಅತ್ಯಂತ ಮಾರ್ಮಿಕವಾದ ಮಾತು. ವಿದುರ ಬಂದವನೇ, ಧೃತರಾಷ್ಟ್ರದ ಸಮಾಗಮವಾಯ್ತಂತೆ. ಆಗ ಮತ್ತೆ ವಿದುರನಿಗೆ ಧೃತರಾಷ್ಟ್ರ ಹೇಳ್ಕೊತಾರೆ, ವಿದುರ ನೀನು ಹೇಳಿದ್ದೆಲ್ಲ ಸರಿ ಅಂತ ಒಪ್ತಾನೆ ಪಾ. ಅದು ಬಾಯಿ ಮಾತಿನ ಒಪ್ಪಿಗೆ ಅಲ್ಲ, ಇದು ನೀ ಹೇಳಿದ್ದೆಲ್ಲ ಸರಿ. ಪಾಂಡವರಿಗೆ ರಾಜ್ಯ ಕೊಡಬೇಕಾದ ನನ್ನ ಕರ್ತವ್ಯ, ನನ್ನ ಮಕ್ಕಳು ಕ್ಷಮೆ ಕೇಳಬೇಕಾದ ಅವ್ರ ಕರ್ತವ್ಯ. ಆದರೆ ನನ್ನ ಪರಿಸ್ಥಿತಿ ನೋಡು, ನನ್ನ ಮಾತು ಅವ್ರು ಎಲ್ಲಿ ಕೇಳ್ತಾರೆ ಅಂತ ಹೇಳ್ತಾನೆ. ನನ್ನ ಮಾತನ್ನು ಎಲ್ಲಿ ಕೇಳ್ತಾರೋ ಅವರು, ಅವ್ರ ಮಾತು ಕೇಳೋದಿಲ್ಲ. ಅದಕ್ಕೆ ಅವರನ್ನು ನಾನು ಬಿಟ್ಟಬೇಕಾದ್ರೆ ಇರಬಲ್ಲೆ, ಎನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ, ನನ್ನ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅನಿವಾರ್ಯ ಅಂತ ಹೇಳ್ತಾರಲ್ಲ ಆ ಥರ, ದಯವಿಟ್ಟು ನೀನಿರು ಅಂತ ಹೇಳಿದಾಗ ವಿದುರ ಒಪ್ಕೋತಾನೆ, ನಾನಂತೂ ಹೇಳೋದು ಬಿಡೋದಿಲ್ಲ, ನೀನಂತೂ ತೋಚಿದ್ದು ಮಾಡು ಅಂತ ಹೇಳಿ ಇಲ್ಲ ಶುರು ಮಾಡಿದನಂತೆ. ಅಷ್ಟೊತ್ತಿಗೆ ದುರ್ಯೋಧನಾದಿಗಳು ನೋಡ್ತಾರೆ, ಹೊಟ್ಟೆ ಉರುಗೋಯ್ತಂತ ಅವರಿಗೆಲ್ಲ ಕೊಟ್ಟು. ವಿದುರ ಹೋದ ಭಾರಿ ಖುಷಿಯಾಗಿಬಿಟ್ಟಿತ್ತು ಅವರಿಗೆ, ಹಬ್ಬ ಒಂದು ಪೀಡೆ ಹೋಯ್ತು ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಮೊದಲಿಂದ ಹೊಡ್ಕೋತಾ ಇದ್ದ ದುರ್ಯೋಧನ, ಎಲ್ಲರ ವಶರಾಗಿದ್ದಾರೆ, ವಿದುರ ಓಪನ್ ಆಗಿಲ್ಲ ಅಂತ ಗೋಳಾಡ್ತಾ ಇದ್ದ. ಭೀಷ್ಮದ್ರೋಣ ಒಳಗೆ ಹಿಡ್ಕೊಂಡಿದ್ದಾನೆ, ಇದು ಆಶ್ಚರ್ಯ. ಭೀಷ್ಮದ್ರೋಣರನ್ನೆಲ್ಲ ಒಳಗೆ ಹಾಕೊಂಡ್ಬಿಟ್ಟಿದ್ದಾನೆ. ದ್ರೋಣರ ಕಾಲು ಹಿಡ್ಕೊಂಡ ಭೀಷ್ಮರಿಗೆ ತಾತ ತಾತ ಅಂತ ಮೋಸ ಮಾಡಿಬಿಟ್ಟ. ಇಬ್ಬರು ಒಳಗೆ ಅಶ್ವತ್ಥ ಬರುತ್ತ ಹಾಲು ಕೊಡಿಸಿ ಹೇಳ್ಕೊಂಡ್ಬಿಟ್ಟ. ಪ್ರತಿಯೊಬ್ಬರು ಒಳಗೆ ಹಾಕೊಂಡವನೇನೆ. ಅಂಥವನಿಗೆ ವಿದುರ ಒಬ್ಬನ ಕೈ ಸಿಕ್ಕಿರಲಿಲ್ಲ, ಸದ್ಯ ಕೈ ಸಿಗಲಿಲ್ಲ, ಹೋಗಿಲ್ಲ, ಹೋಗಿಬಿಟ್ಟ, ಹಾಳಾಗಿ ಹೋದ ಅಂತ ತಿಳ್ಕೊಂಡ್ಬಿಟ್ಟಿದ್ದಪ್ಪ. ಏನು ಅವ್ರು ಒಳ್ಳೆ ಸೆಲೆಬ್ರೇಟ್ ಮಾಡ್ತಾರಂತಲ್ಲ, ಆಚರಿಸಿಬಿಟ್ರು ಪಾಪ. ವಿದುರನ ನಿರ್ಗಮನವನ್ನ ನಾಳೆ ದೇವ್ರ ಪೂಜೆ ಇಲ್ಲ, ಖುಷಿನೋ ಖುಷಿ ಅನೇಕರಿ ಪಾಪ. ದೇವರೇವೇ ದೇಲ್ವೇ ಇಲ್ಲ, ಇವರೇ ಡಿಕ್ಲೇರ್ ಮಾಡ್ತಾರೆ ದೊಡ್ಡವರೇ ಎಷ್ಟೋ ಸತ್ತಮ್ಮ, ನಾಳೆ ಏಕಾದಶಿ, ನಮಗೇನು ಊಟ ಇಲ್ಲ, ನೀವು ಬೇಕಾದ್ ಮಾಡಿಕೊಡ್ರಿ ಅಂದ್ಬಿಡ್ತಾರೆ. ಏನು ಖುಷಿನೋ ಖುಷಿ ಅವರಿಗೆ, ಬೇಕಾದ್ ಗೊತ್ತಲ್ಲ, ಇನ್ನೇನು ಪಂಚಾಮೃತ ಬೇಕಿಲ್ಲ ಅವರಿಗೆಲ್ಲ ಕೂಡ, ಯಥಾ ಅದೇ ಈರುಳ್ಳಿ ಮದ್ಯಕಾಯಿ, ಇನ್ನೇನು ಬೇಕಿರೋದಿಲ್ಲ. ಏನು ದೇವ್ರ ಪೂಜೆ ಇಲ್ಲಂತೆ, ದೇವ್ರ ಪೂಜೆ ಇಲ್ಲಂತೆ, ಏನು ಆನಂದವೋ ಆನಂದ. ಇದು ಎಂತ ಜನ ಇದ್ದಾರೆ ಗೊತ್ತಿಲ್ಲ, ತುಂಬಾ ಜನ ಅಂತವ್ರು ಇರ್ತಾರೆ. ಧರ್ಮಾಚರಣೆ ತಪ್ಪಿತು ಅಂದ್ರೆ ಖುಷಿ ಪಡೋ ಜನ ಸಿಗ್ತಾರೆ. ಕೆಲವು ನೋಡಿದ್ದೇನೆ ನಾನು, ಒಬ್ಬ ಒಂದೇ ಮನೇಲಿ ಎಲ್ಲ ರೀತಿ ಒಂದೇ ರೀತಿ ಇರೋದಿಲ್ಲ. ಯಾರೋ ಮಠದ ಸ್ವಾಮಿಗಳನ್ನು ದೊಡ್ಡವರ ಮನೆ ಕರೆಸಿಬಿಟ್ರೆ ತಮ್ಮನಿಗೆ ಎಷ್ಟು ಹಠ ಅಂದ್ರೆ, ಮನೆಗೆ ಮನೆ ಅವ್ರು ಬರೋಕ್ಕಿಂತ ಮುಂಚೆ ಮನೆ ಬಿಟ್ರೆ ಅವರೆಲ್ಲ ಹೋಗಿದ್ದು ಗ್ಯಾರಂಟಿ ಅಂದ್ರೆ ಮನೆಗೆ ವಾಪಸ್. ಅಷ್ಟು ಅಸಮಾಧಾನ ಮನಸ್ಸಿಗೆ, ಛೇ ಅಂತ ವಾತಾವರಣ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂದ್ರೆ ಒಂದೇ ಮನೆಯವರಿಗೆ ಆಗಿರೋ ಸಂಭವ ಉಂಟು. ಇವತ್ತು ಧೃತರಾಷ್ಟ್ರ ತಂದೆ ಹಾಗೆ, ಮಕ್ಕಳು ಹೀಗೆ, ಅಷ್ಟು ಖುಷಿ ಪಟ್ಟಿದ್ರಂತೆ. ಆದ್ರೆ ಯಾವಾಗ ಸಂಜೆ ಹೋಗಿ ಕರ್ಕೊಂಡ್ ಬಂದ್ಬಿಟ್ಟ ಅವ್ರ ಮುಖ ಅಷ್ಟು ಡಲ್ ನೋಡಿದ್ರು ಮತ್ತೆ ಔಟ್ ಆದ್ರೆ ನಾನು ತಾಟ ಊಟ ಚಿತ್ರಣೆ ಮಾಡ್ಬಿಟ್ಟು ಹೇಗಾಗುತ್ತೆ ಹಾಗಾಯ್ತು ಅಷ್ಟೇ. ಅವ್ರ ಇಂಪಾರ್ಟೆಂಟ್ ವ್ಯಕ್ತಿನ ಊಟ ಹೊಟ್ಟೋದು ಖುಷಿ ಪಟ್ಟಾಗ ನಾಟ ಹೊಟ್ಟೋದು ಎಷ್ಟು ಸಂಕಟ ಆಗ್ಬೋದು ಇವರಿಗೆ. ಅದು ವಿದರ ವಾಪಸ್ ಬಂದಾಗಂತೂ ಭಾರಿ ಸಂಕಟ ಪಟ್ರಂತೆ. ತಕ್ಷಣ ಮೀಟಿಂಗ್ ಶುರು ಮಾಡ್ತಾರೊಂದು, ಏನ್ ಮಾಡ್ಬೇಕು ನಾವೀಗ ಅಂತ ಯೋಚನೆ ಮಾಡ್ತಾ ಇತ್ತು. ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ರೆ ಎಷ್ಟೋ ಪುಣ್ಯ ಬಂದಿರು. ಯೋಚನೆ ದುಷ್ಟರು ಮಾಡ್ತಾರೆ, ಶಿಷ್ಟರು ಮಾಡ್ತಾರೆ. ಶಿಷ್ಟರ ಯೋಚನೆಯಲ್ಲಿ ನಿಜವಾದ ಕಳಕಳಿ ಇರುತ್ತೆ, ಆತ್ಮೋದ್ಧಾರ ಲೋಕೋದ್ಧಾರ ಎಲ್ಲ ಸೇರಿರುತ್ತೆ. ದುಷ್ಟರೊಳಗೆ ಎಂದು ಸ್ವಾರ್ಥ ಇರ್ತದೆ, ಪರ ವಂಚನೆ ಇರುತ್ತೆ ಹೊರತು ಪುಣ್ಯ ಇರೋದಿಲ್ಲ. ಅದಕ್ಕಾಗಿ ಅದೆಲ್ಲ ಏನ್ ಮಾಡೋಣ ನಾವೀಗ. ಮತ್ತೆ ವಿದುರ ಬಂದ, ಮತ್ತೆ ಸಮಸ್ಯೆ ಶುರುವಾಯಿತು. ಕೆಲಸ ಮಾಡೋಣ, ಪಾಂಡು ವನವಾಸ ಕಳಿಸಿದ್ದೇವೆ, ಅವ್ರು ಮುಗಿಸ್ಕೊಂಡು ಬಂದೇ ಬರ್ತಾರೆ, ಯುದ್ಧ ಮಾಡೇ ಮಾಡ್ತಾರೆ, ನಮ್ಮನ್ನು ಕೊಂದೇ ಕೊಲ್ತಾರೆ. ಆದ್ರೂ ಕೆಲಸ ಮಾಡೋಣ, ಪಾಂಡವರು ವನವಾಸದಲ್ಲೇ ಸತ್ತೋಗಿ ಬಿಡಬೇಕು ಆ ರೀತಿ ಮಾಡೋಣ ಅನ್ಕೊಂಡ್ಬಿಟ್ಟು ಅಲ್ಲೇ ಸಾಯ್ಬೇಕು ಪಾಂಡವ್ರು, ಮತ್ತೆ ಬರಬಾರದು. ಅದಕ್ಕೇನ್ ಮಾಡಬೇಕು? ಪಾಂಡವರು ವನವಾಸಕ್ಕೆ ಹೊರಟಿದ್ದಾರೆ, ಅವ್ರಿಗೇನು ಸೈನ್ಯ ಗಿನ್ನ ಏನು ಇಲ್ಲ. ಈಗ ನಮಗೆಲ್ಲ ಇದೆ, ನಾವು ಯುದ್ಧಕ್ಕೆ ಹೋಗ್ಬೇಕು ತೀರ್ಮಾನ ಮಾಡ್ಬಿಟ್ಟು. ಪಾಂಡವರು ಯುದ್ಧಕ್ಕೆ ಹೋಗೋದು, ಯುದ್ಧದಲ್ಲಿ ಪಾಂಡವರನ್ನ ಕೊಂದು ಹಾಕಿಬಿಡೋದು. ಶಸ್ತ್ರಾಸ್ತ್ರ ಇಲ್ಲ, ಸೈನ್ಯ ಇಲ್ಲ, ಕವಚ ಕುಂಡಲಾದಿಗಳು ಇಲ್ಲ, ಇಂಥ ಒಳ್ಳೆ ಅವಕಾಶ ನಮಗೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ರಂತೆ. ಇದ್ರ ಕರ್ಣ ಸೇರ್ಕೊಂಡಿದ್ದಾನೆ, ಅದು ಭಾರಿ ಆಶ್ಚರ್ಯ. ಕರ್ಣ ಸೂರ್ಯನ ಅವತಾರ, ಪಾಪ ಇವು ದುಷ್ಟರ ಸಹವಾಸ ಮನುಷ್ಯನ ಎಷ್ಟು ಹಾಳು ಮಾಡುತ್ತೆ ಅಂತ ಹೇಳೋದಕ್ಕೆ, ಕಣ್ಣಿದ್ದು ಹಾಳಾದಂತಹ ಕರ್ಣ, ಕಣ್ಣಿಲ್ಲದೆ ಹಾರಾದಂತಹ ಧೃತರಾಷ್ಟ್ರ ಗಾಂಧಾರಿಯ, ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡು ಸೈನ್ಯ ಸಹಾಯ ಮಾಡಿಬಿಟ್ರೆ ಅಂತ ಹೋಗ್ಬೇಕು ಅಂತ. ಅಷ್ಟೊತ್ತಿಗೆ ಸರಿಯಾಗಿ ವೇದವ್ಯಾಸ ದೇವರು ಬರ್ತಾರೆ. ನೋಡಿ, ಇಷ್ಟೊತ್ತು ಬಂದಿದ್ದಿಲ್ಲ, ದ್ಯೂತ ಶುರುವಾದಾಗಿಂದ ಹಿಡಿದು ಇಲ್ಲಿವರೆಗೂ ಬಂದಿರಲಿಲ್ಲ. ಕಷ್ಟ ಆಗಮಿಸೇ ಬಿಟ್ರೆ, ಹಿಂದೆ ಹೇಳಿದವರ ಆಗಮನ ಅಂತ ಕೇಳಿದರೆ ಎಲ್ಲೋ ಇಳಿದು ಬಂದು ಹಾಗೆಲ್ಲ ಇಲ್ಲೇ ಇಲ್ಲ, ಕಷ್ಟ ಹಿಡಿತಾ ಇದ್ರು ಮೇಲಕ್ಕೆ. ಆಜಗ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ, ಅವರು ಬಂದ್ರೆ ಟೋಟಲ್ ಸೀನೇ ಚೇಂಜ್ ಆಗ್ಬಿಡ್ತಾರೆ. ಸೂರ್ಯ ಬಂದ್ರೆ ಎಂತ ವಾತಾವರಣ ಚೇಂಜ್ ಆಗ್ತದೆ ನೋಡಿ. ನಡಾಂಧಕಾರದ ಕತ್ತಲೆಯಲ್ಲಿ ಸೂರ್ಯ ಬರ್ತಿರ್ಲಿಕ್ಕೆ ಎಂಟೈರ್ ಜಗತ್ತೇ ಬೆಳಗ್ಗೆ ಬಿಡುತ್ತೆ. ವೇದವ್ಯಾಸರನ್ನ ಜ್ಞಾನ ಸೂರ್ಯರು ಅಂತ ಕರೆದಿದ್ದೆ. ಬರೀ ಸೂರ್ಯ ಅಲ್ಲ, ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಡಿ ಸ್ವಭಕ್ತ ಹರ್ದೋಚ್ಯ ತಮೋನಿ ಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಅಂತ ವೇದವ್ಯಾಸರು ಬಂದಾಗ ಭಾರಿ ದುರ್ಯೋಧನಾದರು ನೋಡಿದ್ರು, ಮತ್ತೆ ಸಂಕಟ ಶುರುವಾಯಿತು. ಇವರು ಬಂದರು ಅಂದ್ರೆ ಯಥಾ ಪ್ರಕಾರ ಪಾಂಡವರಿಗೆ ಜಯ ಅಂತ ಸಂಕಟ ಬರ್ಕೊಂಡು ಕೂತಿದ್ದಾರೆ. ವೇದವ್ಯಾಸರು ಧೃತರಾಷ್ಟ್ರನ್ನು ಕರೀತಾರೆ, ಧೃತರಾಷ್ಟ್ರ ಹೋಗಿ ವಿಶೇಷವಾದಂತಹ ಪೂಜಾದಿಗಳನ್ನ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ಧೃತರಾಷ್ಟ್ರ ನೋಡು, ನಿನ್ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಲ್ಲ ನಿನಗೀಗ, ಯುದ್ಧಕ್ಕೆ ಹೋಗಲು ತಯಾರಿ ನಡ್ತಾ ಇದ್ದಾರೆ, ಈಗ ಕಷ್ಟ ನಿಲ್ಲಿಸೋದನ್ನ ಅಂತ ಹೇಳಿದ್ರು. ಸುಮ್ಮನೆ ಕಷ್ಟ ನಿಲ್ಲಿಸೋದನ್ನ, ಅಲ್ಲಿ ಹೋಗದಂತೆ ಮಾಡು ಅಂತ ಹೇಳಿದ್ರು. ಇಲ್ಲಿ ಆಶ್ಚರ್ಯ ನೋಡಿ, ವೇದವ್ಯಾಸರಿಗೆ ಯಾರು ಹೇಳ್ಕಳಿಸಿದ್ರು? ಈಗ ಯುದ್ಧಕ್ಕೆ ಹೋಗ್ತೇವೆ ಬಂದು ಯಾರು ಹೇಳ್ಕಳಿಸಿದ್ರ? ಕಷ್ಟ ಬಂತು. ಅದಕ್ಕೆ ಸರ್ವಜ್ಞರು ಅಂತ ಅವ್ರ ಹೆಸರು. ತಾನ್ಯಹಂ ವೇದ ಸರ್ವಾಣಿ ನತ್ವಂವೇತ್ತ ಪರಂತಪ, ದೇವರಿಗೆ ಗೊತ್ತಿಲ್ಲದ ಯಾವುದಿದೆ? ಆ ಕ್ಷಣಕ್ಕೆ ಬಂದಿದ್ದೆ, ಅವ್ರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಮೊದಲು ನಿಲ್ಲಿಸು, ಮೊದಲು ದೊಡ್ಡ ತಪ್ಪು ಮಾಡಿದ್ದೀನಿ, ಪಾಂಡವರು ಮನವ ಕಳಿಸಿದ್ದೀಯಲ್ಲ, ನನಗದೇನೂ ಸಂತೋಷವಾಗಲಿಲ್ಲ ಅಂತ ಹೇಳಿದ್ರು. ನನಗೆ ಮಮ ಪಾಂಡ ಮಮ ಪ್ರಾಣಾಹಿ ಪಾಂಡವ ಅಂತ ಕೃಷ್ಣ ಹೇಳಿದ ಹಾಗೆ ನನಗೆ ಏನೂ ಸಂತೋಷವಾಗಲಿಲ್ಲ. ಪಾಂಡವರನ್ನ ವನವಾಸಕ್ಕೆ ಕಳಿಸೋದಂದ್ರೆ ಅದಕ್ಕಿಂತ ಕೆಟ್ಟ ಅಪರಾಧ ಇನ್ನೊಂದಿಲ್ಲ, ಆ ತಪ್ಪು ಮಾಡಬಾರದಾಗಿತ್ತು, ಮೊದಲು ವಾಪಸ್ ಕಳಿಸೋ ಕೆಲಸ ನೀನು ಮಾಡಬೇಕು, ಅದನ್ನು ಬಿಟ್ಟು ಬಿಟ್ಟು ಈ ರೀತಿ ಹೇಳ್ತೀಯಾ? ಆಚಾರ್ಯ ಹೇಳ್ತಾರೆ, ಪಾಂಡವಾನಾಂ ಪ್ರಿಯಾಯಿತ್ತೇವ ವಚನಾತ್ ಪಾಂಡವಾನಾಂ ಗುಣೋನ್ನತೆ ಹೇ ಅಂತ ಹೇಳಿ. ಅವ್ರು ನನಗೆ ಭಾರಿ ಬೇಕಾದರು ಅಂತ ಒಂದು ಮಾತು ಅಂದುಬಿಟ್ರೆ ಕರೆಸ್ಕೊಂಡವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತೇನು. ವೇದವ್ಯಾಸರು ನನಗೆ ಬೇಕಾದವರು ಪಾಂಡವರು ಅಂತ ಹೇಳಿದ ಮೇಲೆ ಪಾಂಡವರ ಎತ್ತರ ಎಷ್ಟು ಜಾಸ್ತಿ ಆಗ್ತದೆ. ಅಷ್ಟು ಮೇಲಿದ್ದಾರೆ ವೇದವ್ಯಾಸ ದೇವರು. ಅವ್ರು ಹೇಳ್ತಾರೆ, ತುಂಬಾ ತಪ್ಪು ಮಾಡಿದ್ರು ರಾಷ್ಟ್ರರಾಜ, ಅವರನ್ನು ಕರೆಸಬೇಕಾದ್ದು ಧರ್ಮ, ಆದರೆ ಅದ್ರ ಬದಲು ಯುದ್ಧಕ್ಕೆ ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಕೂಡ, ನೋಡ್ತಾ ಸುಮ್ಮನೆ ಕೂತಿದ್ದೀಯಾ, ಮೊದಲು ನಿಲ್ಲಿಸು ಅಂತ ಹೇಳಿದ್ರು. ಕಷ್ಟ ಧೃತರಾಷ್ಟ್ರ ಅವರೆಲ್ಲ ಬೈದು ತಡೀತಾರೆ. ನಮಗೇನನ್ಸುತ್ತಾಗ ವೇದವ್ಯಾಸ ದೇವರು ಬಂದ್ರು, ಯುದ್ಧ ನಿಲ್ಲಿಸಿಬಿಟ್ರು, ಪಾಂಡವರು ಬದುಕಿ ಬಿಟ್ರು ಅಂತ ಈ ತರ ಯೋಚನೆ ಮಾಡ್ತೀನಿ. ಪಾಂಡವರು ಉಳಿಸಕ್ಕೆ ಬಂದಿದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ, ಪಾಂಡವರು ಉಳಿಸಕ್ಕೆ ನಾನು ಬಂದಿಲ್ಲ, ನಿನ್ನ ಮಕ್ಕಳು ಉಳಿಸಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಬದಲೇ ಹೊಡಿಲಕ್ಕೆ ಕಾಯ್ತಾ ಇದ್ದಾರೆ, ಅವ್ರು ಬಾಯಲ್ಲಿ ಸಿಕ್ಕಾಕೊಳ್ಳೋದಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಮೊದಲೇ ಶಪಥ ಮಾಡಿ ಆಗಿದೆ ಅವರಿಗೀಗ, ಅವ್ರಿಗೆ ಹೋಗ್ತಾ ಭೀಮಸೇನೆ ಸಾರಿ ಬಿಟ್ಟಿದ್ದಾರೆ, ಕೈ ಒಂದೇ ಸಾಕು ಅಂತ ಹೇಳಿದ್ದಾರೆ. ಸೈನ್ಯ ಏನು ಬೇಕಿಲ್ಲ ಭೀಮಸೇನಿಗೆ, ನೀವಾಗಿ ಹೋಗಿ ಸಿಕ್ಕೋತಾರೆ ಇವರೆಲ್ಲ ಕೂಡ, ಇವತ್ತೇ ಸತ್ತು ಹೋಗ್ತಾರೆ. ಇವರ ಆಯುಷ್ಯ ಎಕ್ಸ್ಟೆಂಡ್ ಆಗ್ಲಿಕ್ಕೆ ಕೆಲಸ ಮಾಡ್ತಿದ್ದೇನೆ ಹೊರತು ಪಾಂಡವರು ಉಳಿಸಕ್ಕೆ ಬಂದಿಲ್ಲ, ಅವ್ರನ್ನ ಯಾವಾಗಲೂ ಉಳಿಸಿದ್ದೆ ನಾನು, ಸ್ಪೆಷಲ್ ಆಗಿ ಉಳಿಸೋ ಕಾರಣ ಏನೇ ಇಲ್ಲ. ಆದ್ರೆ ನಿನ್ನ ಮಕ್ಕಳು ಇವತ್ತು ಹೋದ್ರೆ ಇವತ್ತೇ ಸಾಯ್ತಾರೆ, ವನವಾಸದಲ್ಲಿ ಇದ್ದಾರೆ, ಅವರಂತ 13 ವರ್ಷ ಬರೋದಿಲ್ಲ ಗ್ಯಾರಂಟಿ. ನೀನು ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ, ಸಿಕ್ಕಾಕೋದಲ್ಲ ಅವ್ರು ಬರೋದಿಲ್ಲ, ನೀವಾಗಿ ಹೋಗಿ ಸಾಯೋದು ಯಾವ ಲೆಕ್ಕ ಇದು ಒಂದು. ಅದಕ್ಕೆ ಅದನ್ನು ಹೇಳಬೇಕಾಗಿದೆ. ಮೊದಲು ಹೇಳು, ಅದನ್ನು ಬಿಡಿಸು ಅಂದ್ರೆ ಪ್ರತಿಯೊಂದಿಂತ ಭಾಗದಲ್ಲೂ ಕೂಡ ನಾವು ಕಾಣಬೇಕಾದ ಮುಖ್ಯವಾದ ಅಂಶ ಭಗವಂತನ ಪ್ರವೇಶ ಪಾಂಡವನ ಉಳಿಸೋದಕ್ಕೆ ಅಂತ ಅಲ್ಲ, ಅವರು ಯಾವಾಗಲೂ ಉಳಿತಾರಾದ್ದರಿಂದ. ಆದ್ರೆ ದುರ್ಯೋಧನಾದಿಗಳ ಸಾವು ಇನ್ನು ಸ್ವಲ್ಪ ಮುಂದಾಗಬೇಕಾಗಿ, ಈಗ ಆಗಬಾರದು, ಯುದ್ಧದಲ್ಲೇ ಆಗಬೇಕು, ಕುರುಕ್ಷೇತ್ರ ಯುದ್ಧದಲ್ಲೇ ಆಗಬೇಕು. ಆ ಮೂಲಕವಾಗಿ ಪಾಂಡವರಿಗೆ ಜಾಸ್ತಿ ಪುಣ್ಯ ಬರದು, ದುರ್ಯೋಧನಾದಿಗಳಿಗೆ ಹೆಚ್ಚು ಪಾಪ ಬರದು. ಅದಕ್ಕೋಸ್ಕರವಾಗಿ ಅವರು ಮಾತು ಹೇಳಿದ್ರಂತೆ ಆ ಧೃತರಾಷ್ಟ್ರ ಆಗೊಂದು ಮಾತು ಕೇಳ್ತಾರೆ, ವೇದವ್ಯಾಸರೇ ನನಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ದಯವಿಟ್ಟು ಒಂದು ಅನುಗ್ರಹ ಮಾಡಬೇಕು ಅಂತ ಕೇಳಿದ್ರೆ ಏನು ಅಂತ, ಅವಳಿಗೆ ಗೊತ್ತು ಇನ್ನು ಏನು ಕೇಳ್ತಾನೆ ಅಂತ ಹೇಳಿ, ಏನು ಅಂತ ಕೇಳಿದ್ರೆ ಈ ಮಾತನ್ನು ನೀವೇ ಹೇಳಿಬಿಡಿ ಅವನಿಗೆ ಅಂತ ಹೇಳಿ, ದುರ್ಯೋಧನಾದಿಗಳನ್ನು ಕರೀತೇನೆ ನೀವೇ ಹೇಳಿಬಿಡಿ. ಇದು ಬಹಳ ಇಂಟ್ರೆಸ್ಟಿಂಗ್ ಇದು, ನನಗೆ ಹೇಳ್ತಿದ್ದೀರಲ್ಲ ಅವನಿಗೆ ಹೇಳಿಬಿಟ್ರೆ ಆಗಬೇಕಲ್ಲ, ಅವನು ಕರೀತೇನೆ ಹೇಳಿ ಅಂದ್ರಂತೆ. ವೇದವ್ಯಾಸ ಏನು ಉತ್ತರ ಕೊಡ್ತಾರೆ ಎಂಬುದು ಬಹಳ ಇಂಪಾರ್ಟೆಂಟ್. ಇಂಥ ಪ್ರಸಂಗ ಬಂದ ವೇದವ್ಯಾಸರ ಮಾತು ಶಾಶ್ವತವಾದ ಸತ್ಯವನ್ನು ಹೊರಗೆ ಹಾಕ್ತಾರೆ. ಧೃತರಾಷ್ಟ್ರ ಅವರು ಕರಿತ್ಯ ನಾನು ಹೇಳಬೇಕಾ ಅನ್ನ ಮಾತು ಕೇಳು. ನ ಸಂವದೇ ತೈಹಿ, ಅವ್ರ ಜೊತೆ ಎಂದೂ ನಾನು ಮಾತಾಡೋದಿಲ್ಲ ಅಂತ ಹೇಳಿ. ಈ ಮಾತು ಎಷ್ಟು ಮಾರ್ಮಿಕವಾದ ಮಾತಿದೆ, ಮಾತು ಯಾರಿಗೆ ಆಡಬೇಕು? ನತೇ ಶುಶ್ರೂಷತೆ ಸುತಃ, ಶ್ರೋತ್ರಾನುಕೂಲ ಇಲ್ಲದವ್ರ ಮುಂದೆ ಮಾತಾಡಬಾರದು ಅಂತ ಹೇಳಿ. ಕೇಳೋ ಅಪೇಕ್ಷೆ ಇಲ್ಲ ಅಂತವ್ರ ಮುಂದೆ ಹೇಳಬಾರದು. ಅವನಿಗೆ ಕೇಳೋ ಅಪೇಕ್ಷೆ ಇದ್ರೆ ಖಂಡಿತ ಹೇಳ್ತಿದ್ದೆ ನಾನೀಗ, ಅದಿಲ್ಲ ಅವನಿಗೆ, ಅವ್ರ ಮುಂದೆ ಹೇಳಬಾರದು, ಅದಕ್ಕೆ ನಾನು ಹೇಳೋದಿಲ್ಲ ಅಂತ ಹೇಳಿ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಯಾತಕ್ಕೆ ಎಲ್ಲರಿಗೂ ತಿಳಿಸೋದಿಲ್ಲ ಅಂದ್ರೆ ಇದೇ ಕಾರಣ, ಯಾರಿಗೆ ಅಪೇಕ್ಷೆ ಇದೆ ಅವರೇ ತಿಳಿಸೋ ಹಾಗೆ ಬೇರೆಯವರೇ ತಿಳಿಸೋದಿಲ್ಲ. ಅದಕ್ಕೆ ನಾವು ಮೊದಲು ಯೋಚನೆ ಮಾಡಬೇಕು, ನಮ್ಮಲ್ಲಿ ಕೇಳ್ತಕ್ಕಂಥ ಅಪೇಕ್ಷೆ ಇದೆಯಾ? ಅಪೇಕ್ಷೆ ಇದ್ರೆ ಅರ್ಹತೆ ಇದೆ, ಮುಂದಿನ ಪ್ರಶ್ನೆ. ಅಪೇಕ್ಷೆ ಇದೆ, ಅರ್ಹತೆ ಬೇಕು, ಅರ್ಹತೆ ಇದ್ದರೆ ಪ್ರಯತ್ನ ಮಾಡಬೇಕು. ಮೂರು ಸೇರಿದ್ರೆ ಕೆಲಸ ಆಗುತ್ತೆ ಹೊರತು ಅಪೇಕ್ಷೆನೇ ಇಲ್ಲ ಅಂದ್ರೆ ಫಸ್ಟ್ ರ್ಯಾಂಕ್ ಪಿ ಯು ಸಿ ಒಳಗೆ ನಾನು ಮೆಡಿಕಲ್ ಬೇಡ, ಇಂಜಿನಿಯರಿಂಗ್ ಬೇಡ, ಕಂಪ್ಯೂಟರ್ ಬೇಡ ಅಂತೀರಿ, ಏನ್ ಮಾಡ್ತಿರೋದಕ್ಕೀಗ ಪ್ರಶ್ನೆನೇ ಇಲ್ಲ. ಬೇಕಾದ್ರೆ ಬರೋದು ಬೇಕಿಲ್ಲ, ಏನ್ ಮಾಡಿ ಕರೆ ಸೀಟ್ ಕೊಟ್ಟರು ಬೇಕಾಗಿಲ್ಲ ನನಗೆ, ಅಷ್ಟೇ ಬೇಕು ಅಂದ್ರೆ ಮುಂದಿನ ಪ್ರಶ್ನೆ. ಮಂಚಭಾಷೆ ಪರಮಾನ್ಯ ಮಾಡಿರ್ಬೋದು, ನನಗೆ ಹಸಿವೆ ಎಲ್ಲ ಊಟ ಮಾಡೋದಿಲ್ಲ, ಮತ್ತೆ ಮಾತೇ ಇಲ್ಲ ಅಲ್ಲಿ. ಅದಕ್ಕೆ ಬೇಸಿಕಲಿ ಬೇಕಾದ ಅರ್ಹತೆ ಅಪೇಕ್ಷೆ, ಮಕ್ಕಳು ಕೇಳೋ ಅಪೇಕ್ಷೆನೇ ಇಲ್ಲ, ಅವ್ರ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ರು ಆಚಾರ್ಯರ ಮಾತಿದವರು. ಅಯೋಗ್ಯರ ಜೊತೆಗೆ ಎಂದೂ ಸಹ ತತ್ವೋಪದೇಶವನ್ನು ಮಾಡಬಾರದು. ನಾಪೃಷ್ಟ ಕಶ್ಯಚಿತ್ ಭೂಯಾತ್ ನಾಪಿ ಅನ್ಯಾಯೇನ ಪುಚ್ಛತಃ, ಮನುಸ್ಮೃತಿಯಲ್ಲಿ ಮಾತು ಬರುತ್ತೆ. ಕೇಳದೇ ಇದ್ದವರಿಗೆ ಹೇಳಬಾರದು, ಮೋಸದಿಂದ ಕೇಳೋರಿಗೂ ಹೇಳಬಾರದು. ಪರೀಕ್ಷೆಗೋಸ್ಕರಿಗೆ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ಹೇಳಬಾರದು, ಕುಹಕ ಇರುತ್ತೆ ಅವ್ರ ಮಾತೇ ನೋಡಿ, ಅವ್ರಿಗೆ ಹೇಳಬಾರದು. ಕೇಳದೇ ಇದ್ದವರಿಗೂ ಹೇಳಬಾರದು. ಆಡಿ ಹೇಳೋದ್ರಿಂದ ಏನಾಗುತ್ತೆ ಗೊತ್ತೇನು, ಆ ವಸ್ತುವಿಗೆ ಅವಮಾನ ಮಾಡಿದಾಗತ್ತೆ ಅಂತ ಹೇಳಿ. ಮತ್ತೆ ಅಂಗಡಿಗೆ ಹೋಗಿ ವಜ್ರದ ಅಂಗಡಿ ಬಂಗಾರದ ಅಂಗಡಿಗೆಲ್ಲ ಹೋಗಿಬಿಡಿ, ಸಾಮಾನ್ಯ ಮುಂದೆ ಒಬ್ಬರು ಕಾವಲಿಸಿರ್ತಾರೆ, ಬೆನ್ನಿ ಬೆನ್ನಿ ಅಂತ ಕರೆಯೋದಿಲ್ಲ ಹೊಸವನು, ಅವತ್ತು ಅವಾರ್ಡ್ ಮಾಡ್ತಾರೆ. ವೇಷಭೂಷಣ ಕೊಳ್ಳೋ ವ್ಯಾಪಾರಿ ಕೊಳ್ಳೋ ಗಿರಾಕಿ ಎಲ್ಲ ಅಂತ ಗೊತ್ತಾಗ್ಬಿಟ್ರೆ ಒಳಗೆ ಬಿಡೋದಿಲ್ಲ ಹೊಸಪ್ಪ. ಈಗ ರತ್ನ ತಗೊಳ್ಳೋದು ಭಾರಿ ಅರ್ಹತೆ ಬೇಕಾಗುತ್ತೆ, ಅದೇ ತರಕಾರಿ ವ್ಯಾಪಾರ ಮಾಡಿದ ಮಾಡಕ್ ಬರೋದಿಲ್ಲ ಅದನ್ನು ತಗೊಳ್ಳೋದಕ್ಕೆ. ಅವನು ಒಳ್ಳೆ ಶ್ರೀಮಂತನಾಗಿರ್ಬೇಕು, ತಗೊಳ್ಳೋ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನು. ಅದೇ ತೋರಿಸ್ಬೇಕಾದ್ರೆ ಎಲ್ಲ ತೋರಿಸೋದಿಲ್ಲ ಅವರು. ಇವ್ನು ಕೇಳ್ತಾ ಕೇಳ್ತಾ ಹೋದಂತ ಇವನು ಟೇಸ್ಟ್ ನೋಡ್ಕೊಂಡು ಇವ್ನು ಕೆಪಾಸಿಟಿ ನೋಡ್ಕೊಂಡು ಹೇಳ್ತಾರೆ, ಅವ್ರು ತಿಳಿದ ಹೋದ್ರೆ ಇವ್ರು ನೋಡ್ತಾರೆ, ಇವ್ರು ಚೀಪೆಸ್ಟ್ ತೋರಿಸ್ತಾರೆ ಪಾಪ ಅವನು. ನಿಮ್ಮ ಯೋಗ್ಯತೆಗೆ ಸಾಕು ಅಂತ ಅಷ್ಟೇನೆ. ಅವ್ನು ಇನ್ನೂ ಒಳ್ಳೆದಬೇಕು ಅಂತ ಕೇಳಿದಾಗ ಆಗ ಹೇಳ್ತೀವಿ ಭಾರಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾನೆ ಫಸ್ಟ್, ಭಾರಿ ಕಾಸ್ಟ್ಲಿ ಆಗುತ್ತೆ, ಪರವಾಗಿಲ್ಲ ತೋರಿಸೋದು ಅವಾಗ ತೋರಿಸ್ತಾ. ಈಗ ರತ್ನ ಅನ್ನೋದನ್ನ ಬೀದಿಯಲ್ಲಿ ಮಾರ್ಲಕ್ಕಾಗೋದಿಲ್ಲ, ಯಾವುದೋ ಸ್ಟೀಲ್ ಪಾತ್ರೆ ಮಾರ್ದ್ರೆ ರತ್ನ ಪಾತ್ರೆ ಮಾರ್ಲಕ್ಕಾಗೋದಿಲ್ಲ, ಅದನ್ನು ಹುಡುಕೊಂಡು ಹೋಗಿ ತಗೋಬೇಕು. ರನರತ್ನ ಅನ್ವಿಷ್ಯತಿ ಮೃಗ್ಯತೆ ಹಿ ತತ್, ಕಾಳಿದಾಸನ ಅಂತ ಕವಿ ಬರೀತಾನೆ, ರತ್ನ ಯಾವಾಗಲೂ ಕೂಡ ಜರ ಹುಡ್ಕೊಂಡು ಬರಬೇಕೇ ಹೊರತು ಇದು ಹುಡ್ಕೊಂಡು ಹೋಗಬಾರದು, ಇದು ನಿಯಮ ಇರುವ. ಅದಕ್ಕೆ ಸತ್ಶಾಸ್ತ್ರವನ್ನ ಕಂಡವರಿಗೆಲ್ಲ ಯಾಕೆ ಹೇಳೋದಕ್ಕಾಗೋದಿಲ್ಲ ಅಂದ್ರೆ ಅದು ಅರ್ಹತೆ ಇಲ್ಲದವ್ರು ಹೇಳಿ ಹೇಗೆ ಉಪಯೋಗ ಆದ್ರಿಂದ. ಇವತ್ತು ನಾವು ಹಳ್ಳಿ ಒಳಗೆ ಒಂದು ಜುವೆಲರ್ ಶಾಪ್ ಹಾಕಿಬಿಡಿ, ಪೂರ್ತಿ ತೊಳ್ಕೊಂಡು ಹೋಗ್ಬಿಡ್ತಾನೆ, ನಾಶ ಆಗಿಬಿಡ್ತಾನೆ, ಏನೇ ಕೆಲಸಕ್ಕೆ ಬರೋದು. ಸಿಟಿಯಲ್ಲಿ ಹಾಕಿ ಬದುಕಬೇಕು ಅಂತ ಅಲ್ಲೇ ಪಾಪ ಏನು ಸಾಧ್ಯ ಇದೆಯಾ ಅವ್ರು ತಗೊಳ್ಳೋದಕ್ಕೆ? ಅವರಿಗೆ ಸಾಧ್ಯನೇ ಇದೆ. ಆ ತರಹ ಅವನಿಗೆ ಅರ್ಹತೆ ಇಲ್ಲ, ಕೇಳೋ ಅರ್ಹತೆ ಇಲ್ಲ, ಅವನು ಹೇಳ್ತಾ ಇಲ್ಲ. ಶಾಸ್ತ್ರ ಎರಡು ಮುಖ ತೋರಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಒಂದು ಶಾಸ್ತ್ರ ಹೇಳ್ತದೆ ಎಲ್ಲರಿಗೂ ಶಾಸ್ತ್ರ ಹೇಳಬಾರದು, ಇದು ಪದ್ಧತಿ. ನಮ್ಮ ಜನಕ್ಕೆ ಇದು ಇಷ್ಟ ಅರ್ಥ ಆಗಿಬಿಡುತ್ತೆ. ಏನ್ ಮಾಡಿಬಿಟ್ರಿ ಈಗ, ಮಕ್ಕಳಿಗೂ ಹೇಳಿಬಿಟ್ಬಿಟ್ರು ಕೊನೆಗೆ, ಅಷ್ಟರ ಮಟ್ಟಿಗೆ ಮಡಿ ಮಾಡಿಬಿಟ್ರು ಕೊನೆಗೆ. ಯಾರ್ಯಾರಿಗೂ ಹೇಳಬಾರದು, ಇನ್ನು ಜನ್ಮದಲ್ಲೇ ಹೇಳಬಾರದು ಅಂತ ಶಾಸ್ತ್ರ ಇನ್ನೊಂದು ಹೇಳ್ತದೆ. ಆಸಕ್ತಿ ಇದ್ದವ್ರು ಹೇಳದೆ ಇರಬಾರದು ಇನ್ನೊಂದು ಮುಖ ಇದೆ, ಅದನ್ನು ಜನ ತಿಳ್ಕೊಂಡಿಲ್ಲ. ಆಸಕ್ತಿ ಇಲ್ಲದೆ ಇದ್ದವರಿಗೆ ಹೇಳಲೇಬಾರದು, ಆಸಕ್ತಿ ಇದ್ದವರಿಗೆ ಹೇಳದೆ ಇರಲೇಬಾರದು, ಇದೊಂದು ನಿಯಮ ಇದೆ. ಈ ಮುಖ ನಮ್ಮಲ್ಲಿ ಬಂದಿಲ್ಲ ಇವತ್ತು, ಅದಕ್ಕೆ ನಮ್ಮ ಸಿದ್ಧಾಂತ ಪ್ರಚಾರ ಆಗಿದೆ. ಎಷ್ಟೋದನ್ನು ಕೇಳಿ ಹುಡುಕೊಂಡು ಬರ್ತಾರೆ, ಪಾಪ ನಮಗೆ ಬೇಕು ಅಂತ ಬೈದು ಬಿಡ್ತಾರೆ, ಏನು ಓದಿದ್ದೀಯಾ ಅಂತ ಕೇಳ್ತಾರೆ. ಅವ್ರಿಗೆ ಕೇಳೋಷ್ಟರಿಗೆ ಗಾಬರಿ ಆಗಿಬಿಡುತ್ತೆ, ಅವರಿಗೆ ಹೋಗೇ ಬಿಡ್ತಾರೆ, ಜನ್ಮದಲ್ಲೇ ಬರೋದಿಲ್ಲ, ಮರಿ ಸೀದಾ ಬೇರೆ ಕಡೆ ಹೋಗ್ಬಿಡ್ತಾರೋ ಎಷ್ಟೋ ಜನ. ತುಂಬಾ ಜನ ಭಾರಿ ಬುದ್ಧಿವಂತರು ನಮ್ಮಲ್ಲಿ ಇರ್ತಕ್ಕಂಥವರೆಲ್ಲ ಕಂಡು ಕಂಡ ಕಡೆ ಹೋಗಿ ಶಿಷ್ಯರಾಗಿದ್ದಾರೆ, ಗೊತ್ತೇನು ಅದು ಕಾರಣ ಏನು ಗೊತ್ತಾ? ಇವರು ರಿಜೆಕ್ಟ್ ಮಾಡಿದ್ದಕ್ಕೋಸ್ಕರ. ನೀವು ಹೇಳ್ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ಹಸಿವಾದವನಿಗೆ ಒಳ್ಳೆ ಕಡೆ ಅನ್ನ ಸಿಗೋದ್ರೆ ಸಿಕ್ಕಲ್ಲೇ ತಿಂತಾನೆ, ಬಿಡೋದಿಲ್ಲ ಅವನು. ಇದು ದುರಂತ ಇದು, ಒಂದು ಅದಕ್ಕೆ ನಾವು ಎಲ್ಲರಿಗೂ ಸುಧಾಪಾಠನೇ ಹೇಳಬೇಕಾಗಿಲ್ಲ, ಸೂತ್ರ ಭಾಷೆನೇ ಹೇಳಬೇಕಾಗಿಲ್ಲ. ಅವನೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಪಾಪ, ಅಷ್ಟು ಹೇಳ್ಬಿಟ್ರೆ ಸಾಕು. ಅಷ್ಟೇ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವರಿಗೆ? ಅವ್ರು ಎಷ್ಟೋ ಪ್ರಶ್ನೆಗೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ನೋಡಿ, ಈಗ ಅರ್ಥ ಆಗಲ್ಲ ನಿನಗೆ, ಆಮೇಲೆ ಹೇಳ್ತೇನಂತೆ, ಫಸ್ಟ್ ಇಷ್ಟು ಮಾಡು, ಖುಷಿ ಆಗುತ್ತೆ ಅವನು. ಅದನ್ನು ಬಿಟ್ಟುಬಿಟ್ಟು ಇವತ್ತು ಈ ರೀತಿ ಏನಾದ್ರು ರಾಯರೋ ವಾದರಾಜರೋ ಮಾಡಿದ್ರೆ ಮಂತ್ರಾಲಯಗಳು ಯಾರು ಎಂಟ್ರಿನ ಸಿಗ್ತಿದ್ದಿಲ್ಲ, ಸೋದೆಗೆ ಯಾರು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಎಲ್ಲ ಅನರ್ಹ ಅಯೋಗ್ಯರು ಹೋಗಿಂದ ಮೂರೋಗ್ತಿದ್ದ ಕಥೆ. ಅವ್ರು ಏನ್ ಮಾಡಿದ್ದಾರೆ? ಬಂದವರು ಯೋಗ್ಯತೆ ಪ್ರಕಾರ ಏನೋ ಒಂದು ಕೊಟ್ಟು ಕಳಿಸ್ತಾರೆ ಬಿಡೋದು. ಆ ಭಾವನೆ ನಮ್ಮಲ್ಲಿದ್ರೆ ಮಾತ್ರ ಬರುತ್ತೇವೆ, ಹೊರತಿದ್ರೆ ಬದುಕಕ್ಕೆ ಆಗೋದಿಲ್ಲ. ಸಿದ್ಧಾಂತವನ್ನ ಆಚಾರ್ಯ ಹೇಳ್ತಾರೆ, ಯೋಗ್ಯರಿಗೆ ಸಿದ್ಧಾಂತವನ್ನು ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೆ ಎಂದು ಹೇಳ್ತಾರೆ ಆಚಾರ್ಯರು. ವ್ಯಾಖ್ಯಾ ಏಕಶ್ಯ ಶತೋತ್ತರ ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ದೇವ್ರಪೂಜೆ ಮಾಡ್ತಾ ಕೂತಿರ್ತಾನೆ, ಯಾರೋ ಬಂದೊಂದು ಏನೋ ಒಂದು ಒಳ್ಳೆ ಶಾಸ್ತ್ರವಾಕ್ಯ ಹೇಳಿ ಅಂತ ಕೇಳ್ತಾನೆ. ಎಷ್ಟು ಮಹತ್ವ ಇದೆ ಅವನ ಮಾತಿಗೆ ಅಂತ ಕೇಳಿದ್ರೆ, ಪೂಜೆ ಅಲ್ಲಿ ನಿಲ್ಲಿಸಿಬಿಡಿ, ಅವನಿಗೆ ಪಾಠ ಹೇಳಿ ಅಂತ ಹೇಳ್ತಾನೆ. ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಆ ನೂರರಷ್ಟು ಪುಣ್ಯ ಪಾಠ ಹೇಳಿದ್ರೆ ಬರುತ್ತೆ ಅಂತ ಆಚಾರ್ಯರ ಮಾತು. ನೂರರಷ್ಟು ಪುಣ್ಯ ಒಬ್ಬನಿಗೆ ಪಾಠ ಹೇಳಿದ್ರೆ ಬರುತ್ತೆ ಅಂತ. ಮತ್ತೆ ನೂರಾರು ಜನಕ್ಕೆ ಬಿಟ್ಟುಬಿಡಿ, ಒಬ್ಬನೇ ಒಬ್ಬನಿಗೆ ಕೇಳ್ತಾನೆ ಬಂದು. ಯಾರೋ ಒಂದು ಪ್ರಶ್ನೆ ಕೇಳ್ತಾನೆ, ನಂಗೆ ಈ ಟೈಮ್ ಇಲ್ಲ ಅಂತ ಕೊಡಬಾರ್ದಾಗ ಕಷ್ಟ ಉತ್ತರ ಕೊಟ್ಬಿಡ್ಬೇಕಾದ್ರೆ. ಉತ್ತರ ಕೊಟ್ಬಿಟ್ಟು ಅಷ್ಟು ಪುಣ್ಯ ಬರುತ್ತೆ, ಪೂಜೆ ಲೋಪ ಆಡಿದ್ರೆ ಪಾಪ ಬರೋದಿಲ್ಲ. ಅದನ್ನು ಮುಂದುವರಿಸಿ ಪೂಜೆನ, ಇದ್ರ ಹಲ್ಟೆ ಅಂತ ಅನ್ಸೋದಿಲ್ಲ. ಇದನ್ನ ಸ್ಕೋರ್ ಎಷ್ಟೊತ್ತು ಪೂಜೆ ಮಾಡ್ತಾ ಕೇಳೋದಕ್ಕಿಂತ ಕೋಟಿ ಪಾಲು ಆಚೆನೇ ಇದು. ಯಾವುದೋ ರೇಟು ಶೇರ್ ರೇಟ್ ಕೇಳೋದಕ್ಕಿಂತ ದೇವರು ವಿಚಾರ ಮಾತಾಡ್ತಿದ್ದಾನಾದ್ರಿಂದ ಅದೇ ಮಂತ್ರ ಇದ್ದಾಗ ಲೆಕ್ಕ, ಅದೇ ಮಂತ್ರ ಇದ್ದಾಗ ಲೆಕ್ಕ ತುಂಬಾ ಪುಣ್ಯ ಬರುತ್ತೆ. ನಮ್ಗೆ ಕಾನ್ಸೆಪ್ಟ್ ಡೆವಲಪ್ ಆಗಿಲ್ಲ. ಹೇಳೋದ್ರಿಂದ, ಬರೆಯೋದ್ರಿಂದ, ತಿಳಿಸೋದ್ರಿಂದ ಬರೋ ಪುಣ್ಯ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಷ್ಯತಿ ಅಸಂಶಯ. ನಾನು ಯಾರಿದನ್ನು ಇನ್ನೂ ನನ್ನ ಭಕ್ತರಿಗೆ ಹೇಳ್ತಾನಲ್ಲ, ಅವ್ನು ನನ್ನ ಬಳಿಗೆ ಬರ್ತಾನೆ ಅರ್ಜುನ ಅಂತ ಹೇಳಿದ್ರು. ಭಕ್ತ ಹೇಳ್ತಾನೆ, ಇದರಷ್ಟು ಪುಣ್ಯ ನನಗೆ ಇನ್ನೇನ್ ಮಾಡಿದ್ರು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಇಷ್ಟಶ್ಚಾಮಿತಿ ಮೇಮತಿ, ನಾನ ಯಜ್ಞದಿಂದ ನನಗೆ ಎಷ್ಟು ಸಂತೋಷವಾಗುತ್ತೋ ಅಷ್ಟು ಸಂತೋಷ ಏನು ಮಾಡಿದ್ರು ಆಗೋದಿಲ್ಲ. ಇಷ್ಟೆಲ್ಲ ಜನ ಗೊತ್ತಿಲ್ಲ, ಆದ್ರಿಂದಾಗಿನೆ ಪಾಠ ಪ್ರವಚನ ಒಂದು ಕಡಿಮೆ ಮಾಡಿ ಉಳಿದೆಲ್ಲ ಜಾಸ್ತಿ ಮಾಡಿಬಿಟ್ರೆ ಶಾಲಾ ಕಾಲೇಜಿನಲ್ಲಿ ಕ್ಲಾಸಸ್ ಒಂದು ನಡೆಯೋದಿಲ್ಲ. ಬರೀ ಗೇಮ್ಸ್ ಗೇಮ್ಸ್ ಸ್ಪೋರ್ಟ್ಸ್ ಟಿವಿ ಹಾಕಿದ್ರೆ ಪಾಠ ಕಾಲೇಜ್ ಅಂತ ಕರೀತಾರೆ. ಅದನ್ನ ಸಾಧ್ಯ ಇಲ್ಲ, ಕ್ಲಾಸಸ್ ನಡೀಲೇಬೇಕು, ಆಗ ಮಾತ್ರ ಸ್ಕೂಲೋ ಕಾಲೇಜು ಆಗೋದು. ಅದೇ ರೀತಿಯಲ್ಲಿ ಹೇಳದೆ ಬಯಕ ಇಷ್ಟ ಇಲ್ಲದವರಿಗೆ ಏನ್ ಮಾಡಿದ್ರೆ ಹೇಳಬಾರ್ದು, ಇಷ್ಟ ಇದ್ದವರಿಗೆ ಏನ್ ಮಾಡಿ ಹೇಳದೆ ಇರಬಾರದು. ಇದು ಒತ್ತು ಕೊಟ್ಟು ಅದಕ್ಕೆ ಹರಿದಾಸ ಸಾಹಿತ್ಯ ಅಷ್ಟು ಕಳಕಳಿದ ಮನೆ ಮನೆಗೆ ಹೋದ್ರಂತ ಹರಿದಾಸ. ಮನೆ ಮನೆಗೆ ಹೋಗಿಬಿಟ್ಟು ಬದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ದಂಗುರವ ಕಾರ್ಯರಯ್ಯ ಡಿಂಗರಿಗರೆಲ್ಲರೂ ಮಾತುಗಳು ಮುಖ್ಯವಾದ ಮಾತುಗಳು. ಅದಕ್ಕೆ ವೇದವ್ಯಾಸ ಋತುರಾಷ್ಟ್ರ ಯಾತಕ್ಕೆ ಹೇಳ್ತಾ ಇದ್ದಾರೆ, ಕೆಲ ಅರ್ಹತೆ ಅವನಿಗಿದೆ ಅದಕ್ಕೆ ಅವನಿಗೆ ಹೇಳುತ್ತಾ ಇದ್ದಾರೆ. ಆದರೆ ಇವನಿಗೆ ಅರ್ಹತೆ ಇಲ್ಲ, ನಾನು ಹೇಳೋದಿಲ್ಲ. ಅದಕ್ಕೆ ನೀನ್ ಹೇಳ್ಕೊ, ನಾನು ಹೇಳೋದಿಲ್ಲ. ಅವನಿಗೆ ಹೇಳೋದು ನೀನ್ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನೀ ಅವನು ಬದುಕಬೇಕು ಅಂತ ಮನಸ್ಸಲ್ಲಿ ಇದೆಯಲ್ಲ ಅದಕ್ಕೆ, ಅದು ಬದುಕಲಿ ಮನಸ್ಸಲ್ಲಿ ಇರೋದ್ರಿಂದ ಹೇಳ್ತೇವೆ ಅಷ್ಟೇ ಹೊರತು ಬೇಕಾಗಿರಲಿಲ್ಲ ಅಂತ ಹೇಳಿದ ತಕ್ಷಣ ಋತುರಾಷ್ಟ್ರ ಹೇಳ್ತಾನೆ, ಆಗಲಿ ಆದ್ರೆ ನನಗೆ ನೀವು ಹೇಳಿದಾಗ ಹೇಳಕ್ಕೆ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಜಾಣತನ ಮಾಡಿದ್ರೆ ಋತುರಾಷ್ಟ್ರ, ನೀವು ಹೇಳಿದಾಗ ಹೇಳಕ್ ನನಗೆ ಬರೋದಿಲ್ಲ, ಆದ್ರಿಂದ ಹೇಗಾದ್ರೆ ಹೇಳಬೇಕು ಅಂದ್ರೆ ನಾನು ಹೇಳೋದಿಲ್ಲ, ನಾನು ತೀರ್ಮಾನ ಹೇಳಿ ಆಗಿದೆ. ಆದರೂ ನೀವು ಇಷ್ಟು ಕೇಳ್ತಿ ಆದ್ರಿಂದ ನಾನು ಹೇಳೋದಿಲ್ಲ. ಮೈತ್ರೇಯ ಆಯಾಸ್ಯತಿ, ನನ್ನೊಬ್ಬ ಶಿಷ್ಯ ಇದ್ದಾನೆ ಕಳಿಸ್ಕೊಡ್ತೇನೆ ಅಂತ ಹೇಳಿ. ವೇದವ್ಯಾಸ ದೇವರು ಸಾಕ್ಷಾತ್ ಹೇಳೋದು ಬೇರೆ, ಇಂಡೈರೆಕ್ಟ್ ಹೇಳೋದು ಬೇರೆ. ಇಂಡೈರೆಕ್ಟ್ ಹೇಳಿದ ತಕ್ಷಣ ಒಂದು ಸ್ಟೆಪ್ ಡೌನ್ ಆಯ್ತಾಗ್ಲಿ, ಒಂದು ಸ್ಟೆಪ್ ಡೌನ್ ಆದಾಗ ಲೆಕ್ಕ. ಯಾವಾಗ ಬಿಸಿ ನೋಡಿ ಒಂದು ಪಾತ್ರೆ ಇನ್ನೊಂದು ಪಾತ್ರೆ ಹಾಕಿ ಅಲ್ಲ ಬಿಸಿ ಇರೋದಿಲ್ಲ, ಆಗ್ಲಿ ಅಲ್ಲಿ ಡೌನ್ ಆಗ್ತಾ ಬರುತ್ತದೆ. ಜಸ್ಟ್ ಚೇಂಜ್ ಮಾಡಿಬಿಟ್ರೆ ಸಾಕು. ಅದು ಷಟ್ಕರಣೋ ವಿದ್ಯತೆ ಮಂತ್ರ ಅಂತ ಇನ್ನೊಂದು ಮಾತಿತ್ತು. ಆರು ಕಿವಿಗೆ ಮಂತ್ರ ಬಿತ್ತು ಅಂದ್ರೆ ಕತೆ ಶಕ್ತಿ ಹೋಯಿತು ಅಂತ. ಆರು ಕಿವಿ ಬೀಳಬಾರ್ದು, ಮೂರು ಜನ ಕೇಳಬಾರ್ದು ಅಂತ ಅರ್ಥ. ಒಬ್ರಿಗೆ ಎರಡು ಕಿವಿ ಎತ್ತದ್ದು ಗೊತ್ತಲ್ಲ, ಆರು ಕಿವಿ ಬೀಳಬಾರ್ದ್ರೆ ಎರಡು ಕಿವಿ ಹೇಳೋನ್ ಕಿವಿ ಕೇಳೋನ್ ಕಿವಿ ಸಾಕು. ಥರ್ಡ್ ಪಾರ್ಟಿ ಕೇಳಿದ ಅಂದ್ರೆ ಕತೆ ಹೋಯ್ತೆ. ಅದ್ ನಾನು ಹೇಳೋದಿಲ್ಲ, ನನ್ನ ಶಿಷ್ಯನ ಕಡೆ ಹೇಳಿಸ್ತೇನೆ. ಮೈತ್ರೇಯ ಬರ್ತಾನೆ, ಆದ್ರೆ ಒಂದು ಕರಾರು ಅಂತ ಹೇಳ್ತಾನೆ. ಮೈತ್ರೇಯ ಬರ್ತಾನೆ ಹೇಳ್ತಾನೆ, ನಾನು ಹೇಳೋದೆಲ್ಲ ಮುಗಿದೋಯ್ತು. ಆದ್ರೆ ಮೈತ್ರೇಯ ಬಂದು ಹೇಳಿದಾಗ ನಿನ್ನ ಮಗ ಸರಿಯಾಗಿ ಕೇಳಿದ ಸರಿ, ಅಕಸ್ಮಾತ್ ಏನೋ ಎಲವಟ್ಟನ ಮಾಡಿದ, ಹುಚ್ಚುಚ್ಚು ಮಾಡಿದ ಅಂದ್ರೆ ನಾನು ಹೋದ ಸುಮ್ಮನೆ ಹೋಗೋದಿಲ್ಲ ಅಂತ ಶಪ್ಸತಿ ಅಂತ ಹೇಳ್ತಾನೆ. ಶಾಪನೇ ಕೊಡ್ತಾನೆ ಹುಷಾರು ಅಂತ ಹೇಳಿದ್ರು. ನೋಡಿದ್ರೆ ದೊಡ್ಡವರಲ್ಲಿ ಸಂಯಮ ಇರ್ತದೆ, ಸಣ್ಣವರು ಸಂಯಮ ಇರೋದಿಲ್ಲ. ಆದ್ರಿಂದ ನಾನ್ ತಡ್ಕೋತೇನೆ, ನನ್ನ ಶಿಷ್ಯ ತಡ್ಕೊಳ್ಳೋದಿಲ್ಲ. ಯಾತಕ್ಕೆ ಗೊತ್ತೇನೋ, ನನ್ನ ಮೇಲೆ ಭಕ್ತಿ ಇದೆ ಆತನಿಗೆ, ನನ್ನ ಮೇಲೆ ಭಕ್ತಿ ಇದೆ, ನಾನ್ ತಡ್ಕೊಂಡ್ಬಿಡ್ತೇನೆ. ಆದ್ರೆ ಶಿಷ್ಯ ಗುರು ತನ್ನ ಅವಮಾನ ತಡ್ಕೋತಾನೆ, ಶಿಷ್ಯ ಗುರು ಅವಮಾನ ತಡ್ಕೊಳ್ಳೋದಿಲ್ಲ. ನನ್ನ ಅವಮಾನ ಬೇಕಾದ್ರೆ ತಡ್ಕೊಳ್ತೇನೆ, ಗುರುಗಳ ಅವಮಾನ ಹಾಗೆ ತಡ್ಕೊತೇನೆ, ಗಲಾಟೆ ಮಾಡ್ತಾನೆ, ಶಾಪ ಕೊಡ್ತಾನೆ, ಸರಿಯಾ ಅಂತ ಕೇಳ್ತಾನೆ. ಋತಾಷ್ಟ್ರ ಏನೋ ಒಂಥರ ಆಸೆ, ಏನೋ ಒಂಚೂರು ಆಸೆ. ಹುಡುಗ ಪರೀಕ್ಷೆಯಿಂದ ಮನೆ ಬರೋವರೆಗೂ ತಂದು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಪಾಪ ಓದಿದ್ದೆ ಬಂತೋ ಏನೋ, ಚೀಟಿ ಬರ್ಸ್ಕೊಂಡು ಉಪಯೋಗ ಬಂತೋ ಏನೋ ಅಂತ ಏನೋ ಕನಸು ಕಾಣುತ್ತಿರ್ತಾನೆ ಆ ತರ. ಆ ದೃಷ್ಟಿಯಿಂದ ಆಯ್ತು, ಮೈತ್ರಿ ಒಂದು ಹೇಳೋದಾರೆ ಹೇಳಿ, ಅವನು ಬದುಕೋದಾರ ಬದುಕಲಿ ಅಂತ ಬಿಟ್ಟು ಹಾಗೆ ಆಗಲಿ ಅಂತ ಹೇಳಿದ ತಕ್ಷಣ ವೇದವ್ಯಾಸರು ಹೊರಟ್ರಂತೆ. ಎಂಥ ಶಕ್ತಿ ವೇದವ್ಯಾಸರ ಶಕ್ತಿ ಅಂತ ಕೇಳಿದರೆ ಸ್ವಲ್ಪತ್ತು ವೈಪಾಯರು ಬಂದಾಯ್ತಾಗಲೇನು, ಮೈತ್ರಿಯರು ಬರ್ತಾರೆ ಹೇಳ್ತಾನೆ ಸತ್ಯ ಸಂಕಲ್ಪ ಅಂತ ಹೇಳೋದಕ್ಕೆ ವಿಶೇಷ ಇದು. ನಾ ಹೇಳಿದೆ ಶಿಷ್ಯ ಕೇಳಲಿಲ್ಲ, ಔಟ್ ಆಫ್ ಸ್ಟೇಷನ್ ಏನ್ ಮಾಡಬೇಕಾಗಿ. ಅಂದ್ರೆ ವೇದವ್ಯಾಸರು ಸರ್ವತಂತ್ರ ಸ್ವತಂತ್ರರು, ಹೇಳಿದಷ್ಟು ಮಾತ್ರ ನಡೆದೇ ಬಿಟ್ರವರು. ಆದ್ರಿಂದ ದೇವರು ಎಂದೂ ಕೈ ಬಿಡೋದಿಲ್ಲ. ಅವರಿಗೆ ತಾವು ಹೇಳಲಿಲ್ಲ, ಮೈತ್ರಿಯರನ್ನು ಕೈ ಸೇರಿಕೊಡಿಸ್ತಾ ಇದ್ದಾರೆ ಉದ್ಧಾರವಾಗಲಿ. ಕಲಿಯುಗದಲ್ಲಿ ಅವರು ಹೇಳಕ್ ಬರಲಿಲ್ಲ, ಮಧ್ವಾಚಾರ್ಯ ಕಲಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ಅಲ್ಲಿ ಎಲ್ಲಿಯ ಮೈತ್ರೇಯ ಎಲ್ಲಿ ಆಚಾರ್ಯರು. ಸಾಕ್ಷಾತ್ ವಾಯುದೇವರನ್ನ ಪರಮಾತ್ಮ ಕಳಿಸಿಕೊಡ್ತಾನೆ. ಆದೇಶ ವರ್ಣನೆ ಮಾಡ್ತಾರಲ್ಲ, ನೀವು ವಾಯುದೇವರೇ ನೀವು ಹೋಗಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾಭ ಭಾಷೆ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾಹ ವಿಶರಣಾಹ ಕರುಣಾಪದಂನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಹೇಳಿದ ಹಾಗೆ ಕಳಿಸಿಕೊಟ್ರಂತೆ. ಮೈತ್ರೇಯ ಬಂದೇ ಬಿಟ್ರಂತೆ. ಯಥಾ ಪ್ರಕಾರ ಅಂತೂ ಬಂದು ಏನೋ ಸಂಭ್ರಮ ಪಾಪ ಧೃತರಾಷ್ಟ್ರನಿಗೆ. ಪಕ್ಕದಲ್ಲೆಲ್ಲ ಕರೀತಾನೆ, ಯದುವ್ಯಾಸರ ಶಿಷ್ಯರು ಬಂದಿದ್ದಾರೆ, ಮೈತ್ರೇಯರು ಬಂದಿದ್ದಾರೆ, ದುರ್ಯೋಧನ ಎಲ್ಲ ಬನ್ನಿ ಅಂತ ಕರೆದನಂತೆ. ಎಲ್ಲ ಗುಂಪು ಗುಂಪೇ ಬರುತ್ತದು ಒಂದು ಬರೀ ಸ್ಟೂಡೆ ಸ್ಟ್ರೆಂತ್ ತಗೊಂಡ್ಬಿಟ್ರೆ ಒಳ್ಳೆ ಸ್ಟ್ರೆಂತ್. 100 ಜನ ಅವರೇ ಇದ್ದಾರೆ ಪಾಪ, ಮನೆಯಲ್ಲೇ ಕಾಲೇಜ್ ನಡೆಸಬಹುದು ಅವನು ಪಾಪ. ಎಲ್ಲ ಏನು ಮಾಡಬೇಕಾಗಿಲ್ಲ. ಪ್ಲಸ್ ಅಳಿಯ ಹೋಗಬೇಕಂತ ಜಯದ್ರಥ ಮಗಳಿದ್ದಾಳೆ, ಶಕುನಿ ಅಂತೂ ಯುದ್ಧ ಇದ್ದಾನೆ, ಕರ್ಣ ಬೇರೆ ಸೇರ್ಕೊಂಡಿದ್ದಾನೆ. ಎಲ್ಲರ ಬಂದು ಕುತ್ಕೊಳ್ತಾರೆ, ಮೈತ್ರಿಯರು ಹೇಳೋದಕ್ಕೆ ಶುರು ಮಾಡ್ತಾರೆ. ದುರ್ಯೋಧನ ಭಾರಿ ತಪ್ಪಾಡ್ತಾ ಇದ್ದಿ, ನಾನು ಪಾಂಡವರ ಪರ ಹೇಳೋದಕ್ಕೆ ಬಂದಿಲ್ಲ, ನಾನು ಧರ್ಮದ ಪರ ಮಾತಾಡಕ್ ಬಂದಿದ್ದೇನೆ. ಪಕ್ಷಪಾತದ ಪ್ರಶ್ನೆ ಇಲ್ಲ ಇದರೊಳಗೆ, ನ್ಯಾಯನೀತಿಯ ಪ್ರಶ್ನೆ ಉಂಟು. ಪಾಂಡವರದ್ದೇ ರಾಜ್ಯ, ಅವರದ್ದೇ ಸಾಹಸ, ಅವರೇ ಬೆಳೆಸಿದ್ದು. ಒಂದು ಚೂರು ಕೂಡ ಪಾಂಡವರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ನೀನು ಮಾಡಿದ್ದೆಲ್ಲ ಅನ್ಯಾಯ, ಅವ್ರು ಮಾಡಿದ್ದೆಲ್ಲ ನ್ಯಾಯ ಅಂತ ಅನ್ಯಾಯವನ್ನು ಸಹಿಸಿಕೊಂಡಿದ್ದಾರಲ್ಲ ಪಾಂಡವರು, ಅದು ಎಷ್ಟು ಮೆಚ್ಚಿದ್ರೂ ಸಾಲದು ಅಂತ ಹೇಳಿದ್ದಾರೆ. ಯಾವಾಗಲೂ ಅನ್ಯಾಯಕ್ಕೊಳಗಾದವನು ಓಟ್ ಹೋಗಬೇಕಾಗಿರುತ್ತೆ, ಹೋಗೋದಿಲ್ಲ ಅಂತ ತಿಳ್ಕೊಂಬಿಡಿ. 2 ಕ್ಷಣ ಒಂದು ಪಾಪ ನ್ಯಾಯ ತನ್ನ ಕಡೆ ಇದ್ರು ಕೂಡ ಅದು ಇನ್ಸಿಸ್ಟ್ ಮಾಡ್ತಾ ಇಲ್ಲ, ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಕರುಣೆ ಇನ್ನೊಂದು ಮುಖ ಆಗುವಂತು. ಅವ್ರು ಈಗಲೇ ಯುದ್ಧ ಮಾಡಬಹುದಾಗಿತ್ತು, ಬೇಕಾದ್ರೆ ನಿನ್ ಮಾತು ಕೇಳೋದಿಲ್ಲ ಅಂತ ಹೇಳ್ಬೋದಾಗಿತ್ತು, ಆ ಕರಾರು ಅನೂರ್ಜಿತ ಅಂತ ಹೇಳ್ಬೋದಾಗಿತ್ತು, ದೂತಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅವರೇನು ಹೇಳದೇನೆ ತಮ್ಮ ಮಾತು ಪಾಲನೆ ಮಾಡ್ತಾರೆ ಅಂದ್ರೆ ಪರಮ ನ್ಯಾಯ ಸಮ್ಮತವಾದ ಜೀವನ ಅವರು. ನೀನು ಮಾತ್ರ ಪ್ರತಿಯೊಂದು ಹಂತದಲ್ಲೂ ತಪ್ಪನ್ನೇ ಮಾಡಿಬಿಟ್ಟು ಸ್ವಲ್ಪವೂ ಮೊರಕ ಇಲ್ದೇನೆ ಕೊರಗಿಲ್ದೇನೆ ಈ ಬರೋದು ಸರಿಯಲ್ಲ, ಪಾಂಡವರನ್ನ ಕರೆಸು, ಅವರಿಗೆ ರಾಜ್ಯವನ್ನ ಕೊಡು ಅಂತ ನೇರವಾಗಿ ಉಪದೇಶವನ್ನು ಮಾಡ್ತಾರೆ. ಮೈತ್ರಿಯರು ವೇದವ್ಯಾಸರ ಉಪದೇಶರೂ ಅದೇ, ಮೈತ್ರಿಯರು ಉಪದೇಶರೂ ಅದೇ. ಅದಕ್ಕೆ ನಮ್ಮಲ್ಲೂ ಹಾಗೆ ಎಲ್ಲ ಜ್ಞಾನಿಗಳು ಆಡಿದ ಮಾತಾಡ ಒಂದೇ, ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುಣಂದಾರ. ಜ್ಞಾನಿಗಳ ಮಾತು ಅಂದ್ರೆ ಅದರಲ್ಲಿ ಭಿನ್ನಾಭಿಪ್ರಾಯ ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ತಪ್ಪರ್ಥ ಮಾಡ್ಕೊಂಡು ನಮ್ಮ ತಪ್ಪೇ ಹೊರತು ಅವರಲ್ಲೇ ತಪ್ಪು ಇರೋದೇ ಇಲ್ಲ. ನಿಜವಾದ ಅರ್ಥ ಒಂದು ವಿಷಯ ಬಂದಿರುತ್ತೆ, ಡೇಟ್ ರಿಟೈರ್ ಮಾಡ್ತಾರೆ, ಎಕ್ಸಾಮ್ ಡೇಟ್ ಸರ್ ಅಂತ ಹೇಳಿ ಯಾವ ಕಾಲೇಜಿಗೆ ಫೋನ್ ಮಾಡಿದ್ರು ಸೇಮ್ ಆನ್ಸರ್ ಕೊಡ್ತಾರೆ. ಯಾಕೆ ಇರೋದೇ ಹಾಗೆ, ಯೂನಿವರ್ಸಿಟಿ ಹೇಳಿದ ಮೇಲೆ ಬೇರೆ ಉತ್ತರ ಕೊಡೋಕೆ ಬರೋದಿಲ್ಲ ಅವ್ರಿಗೆ. ಯಾವುದೇ ಕ್ಲರ್ಕಿನ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಸೂಪರಿಂಟೆಂಡೆಂಟ್ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಪ್ರಿನ್ಸಿಪಾಲ್ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಯಾವ ಆಫೀಸರ್ ಎಲ್ಲೇ ಕೇಳಿದ್ರೆ ಅದನ್ನೇ ಹೇಳ್ತಾನೆ. ಕಾರಣ ಅದು ಸತ್ಯ ಹೇಳಬೇಕಾದ್ರೆ ಬೇರೆ ದಾರಿನೇ ಇಲ್ಲ. ಸೊ ವೇದವ್ಯಾಸರ ಮಾತು ಅಂದ್ರೆ ಭಗವಂತನ ಶಾಸನ, ಭಗವದ್ಭಕ್ತರೆಲ್ಲ ಅದಕ್ಕಿಂತ ಬೇರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅದೇ ಮಾತನ್ನೇ ಅವ್ರು ಹೇಳಿ. ಆದ್ರೆ ದುರ್ಯೋಧನ ಎಷ್ಟು ಮೂರ್ಖ ಅಂದ್ರೆ ಅವನು ಕೂಡಬೇಕಾದ್ರೆ ಬೇರೆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಂತೆ, ಎಷ್ಟು ಸೊಕ್ಕು ನೋಡಿ ಅವನು, ಅವ್ರ ಕಡೆ ಮುಖ ಮಾಡ್ಕೊಂಡು ಕೂತಿಲ್ಲ, ಬೇರೆ ಕಡೆ ತಿರುಗುತ್ತಾರೆ. ಅದಕ್ಕೆ ವೇದವ್ಯಾಸ ಹೇಳಿದ್ದು ಅವನಿಗೆ ಕೇಳ ಅಪೇಕ್ಷೆನೆ ಇಲ್ಲ, ಅವನ್ ಯಾರು ಹೇಳುತ್ತಾರೆ ಹೇಳೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಕಿವಿ ಇದ್ರೆ ಸಾಲದು, ಅದಕ್ಕೆ ಅಪೇಕ್ಷೆ ಬೇಕು. ಆದ್ರೆ ದುರ್ಯೋಧನೆಗೆ ಇರಲಿಲ್ಲ, ಆದ್ದರಿಂದ ಬೇರೆ ಕಡೆ ತಿರ್ಕೊಂಡಂತೆ. ಆದ್ರೂ ಹೇಳ್ತಾರೆ ದುರ್ಯೋಧನ ಈ ಕಡೆ ತಿರುಗು, ಸರಿಯಾಗಿ ಅರ್ಥ ಮಾಡ್ಕೋ, ನಾನು ಹೇಳ್ತಿರೋದು ನಿನ್ನ ಉದ್ಧಾರದ ಮಾತೆ ಹೊರತು ಬೇರೆ ಅಲ್ಲ, ತಪ್ಪನ್ನ ಬೇಗ ತಿದ್ದುಕೊಂಡು ಬಿಡು ಅಂತ ಹೇಳಿದ್ರೆ ಅವನು ಆ ಕಡೆ ತಿರುಗಿದವನು ಅಪಹಾಸ್ಯ ಮಾಡಿ ನಕ್ಕನಂತ, ಅವ್ರ ಕಡೆ ಅಪಹಾಸ್ಯ ಮಾಡಿ ನಗ್ತಾನೆ. ಅಷ್ಟೂ ಸಾಲಗಳನ್ನ ಹಾಗೆ ತಡೆ ಕಟ್ಟಿಕೊಂಡಂತೆ, ಜೋರ ತಡೆ ತೊಟ್ಟು ಅಸ್ಫಾಲಯಾಮಾಸ ನಿಜೋರು ಮುಗ್ರಂ ಅಂತ ಹೇಳ್ತಾನೆ. ತನ್ನ ತಡೆ ಜೋರ ತಟ್ಟಿಕೊಂಡು ತಡೆ ತೊಟ್ಟುಕೊಂಡೆ ಅಭ್ಯಾಸ ಆಗಿತ್ತು ಅವ್ರಿಗೆ. ಎಲ್ಲಿ ಮಾಡ್ಕೊ ಅಲ್ಲೇ ಎಟ್ಟು ಬಿಡುತ್ತೆ. ಕೊನೆ ಮೈತ್ರಿಯರು ನೋಡ್ತಾರೆ, ಕೇಳಬೇಕು ಅವರನ್ನ. ವೇದವ್ಯಾಸ ಹೇಳಿದ್ರಲ್ಲ ಬೆಂಕಿ ಸಿಟ್ಟು ಬಂತವರಿಗೆ, ಪಾಂಡವರ ಹಿರಿಮೇನೆ ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಪರಮ ಪಾಪಿಷ್ಟ, ನಿನಗೆ ಅಪೇಕ್ಷೆ ಇಲ್ಲ, ಹೇಳಿದ್ರೆ ಕೇಳೋ ಬುದ್ಧಿ ಇಲ್ಲ, ಅವಮಾನ ಮೇರೆ ಬರ್ತೀಯಾ. ಹೇಳ್ತಾರೆ ತವೋರು ಭೇದಾಯ ಭವೇತ್ ಸುಯುದ್ಧಂ ಅಂತ ಶಾಪ ಕೊಟ್ಬಿಟ್ಟು, ತವೋರು ಭೇದಾಯ ಭವೇತ್ ಸುಯುದ್ಧಂ, ದೊಡ್ಡ ಯುದ್ಧ ನಡೆಯುತ್ತೆ, ನೀನು ತೊಡೆ ಮುಡಿಯುತ್ತೆ, ವಿಮಸೇನ ಒಡೆದಾಕ್ತಾರೆ ಅಂತ ಶಾಪ ಹೇಳೇ ಬಿಟ್ಟರು. ವಿಮಸೇನ ಮಾತು ಹೇಳಿ ಆಗಿತ್ತು, ಈಗಾಗಲೇ ಮೈತ್ರಿಯರ ಶಾಪ ಬೇರೆ ಗಂಟು ಬಿತ್ತು. ಅದೆಲ್ಲ ಸ್ಟ್ರೆಂಥ್ ಅನ್ನ ಆಗ್ತಾ ಹೋಗ್ತದೆ. ಪಾಂಡವರ ಕಡೆಯಿಂದ ಗಟ್ಟಿ ಆಗ್ತಾ ಹೋಗ್ತಾ ಇದೆ, ಇವನು ದೌರ್ಬಲ್ಯ ಜಾಸ್ತಿ ಆಗ್ತಾ ಇದೆ. ಇಷ್ಟಾದ್ರೂ ಬುದ್ಧಿ ಬರಬಾರ್ದು ಅವನಿಗೀಗ. ಎಷ್ಟು ತಪ್ಪು ತಪ್ಪು ಕಂಡು ಕಂಡು ತಪ್ಪು ಮಾಡ್ತಾನೆ ಅಂತ ಕೇಳಿದರೆ ಯಾವಾಗಲೂ ಅಷ್ಟೇನೆ, ಮೊದಲೇ ತಪ್ಪಿಗಿಂತ ಎರಡನೇ ತಪ್ಪಿ ಶಿಕ್ಷೆ ಜಾಸ್ತಿ ಆಗುತ್ತೆ. ರಿಪೀಟ್ ಮಾಡ್ತಾ ಹೋದಂತೆ ಶಿಕ್ಷೆಯ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡೆ ದುರ್ಯೋಧನ ಭಾರಿ ದೊಡ್ಡ ತಪ್ಪು ಮಾಡದ, ಉಗ್ರ ಶಾಪ ಕೊಟ್ಟೇ ಬಿಟ್ರು, ನಿನ್ನ ತಡೆ ಮುರಿಲಿಕ್ಕೆ ಯುದ್ಧವಾಗುತ್ತೆ, ನೀನು ಬದುಕಲಾರೆ ಅಂತ ಹೇಳಿ ದೇ ನಿಂತು ಬಿಟ್ಟನು. ಆಗ ಯಥಾಪ ಋತುರಾಷ್ಟ್ರ ಕೇಳಬೇಕಾ, ನೋಡಿ ಮಕ್ಕಳ ಮೈಲಿ ಮೋಹ ಎಷ್ಟಿರುತ್ತೆ ಅಂತ ಕೇಳಿದರೆ ನೋಡ್ತಿರ್ತೇವಲ್ಲ, ಅವನು ಗೂಂಡಾನು ಕೂಡ ತಾಯಿ ತಂದೆ ಪಾಪ ಕ್ಷಮಿಸಿ ಸಾರ್ ಅಂತ ಕೇಳ್ತಿರ್ತಾರೆ. ಅವನೋ ಉಚ್ಚ, ಇವ್ರು ನೋಡಿದ್ರೆ ಕಣ್ಣವ್ರ ಕಾಲು ಹಿಡಿತಿರ್ತಾರಪ್ಪ. ಇದ್ರ ಕಣ್ಣಾರೆ ಕಾಣೋ ಸೀನ್ಗಳಿವೆಲ್ಲ ಕೂಡ. ಯಥಾ ಪ್ರಕಾರ 25 ಗಂಟೆ ಬಿಡ್ತಾನೆ, ದಯವಿಟ್ಟು ಕ್ಷಮಿಸಿ, ವಾ ಶಾಪ ವಾಪಸ್ ತಗೊಳ್ಳಿ, ಏನೋ ಮಾಡಕ್ಕೂ ಏನೋ ಮಾಡ್ಕೊಂಡಾಗಾಯ್ತು, ಈಗ ಅದು ಶಾಪ ತಗೋ ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಆಗೊಂದು ಮಾತು ಹೇಳ್ತಾರೆ, ದುರ್ಯೋಧನ ಪಾಂಡವರು ವನವಾಸದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅವ್ರ ಕೈಲಾಗದೇ ಇದ್ರೆ ತಿಳ್ಕೊಂಡ್ಬಿಟ್ಟಿದೀಯಾ, ಪಾಂಡವರು ಸಾಹಸ ಗೊತ್ತಾಗ ನಿನಗೆ ಅಂತ ಕೇಳಿದರೆ ಏನು ಅಂತ ಕೇಳ್ತಾರ. ಕಿರಿಮೀರ ಗೊತ್ತಾಗಲ್ಲ, ನೀನು ಭಾರಿ ಬೇಕಾದವನು, ಭೀಮಸೇನ ಹೊಡೆತಕ್ಕೆ ಹೋಗಿಬಿಟ್ಟ ಅಂತ ಹೇಳ್ತಾರೆ. ಇವನ್ನೆಲ್ಲ ನಂಬ್ಕೊಂಡಿದ್ದ ದುರ್ಯೋಧನ ಪಾಂಡವ ವನವಾಸಕ್ಕೆ ಅಂತ ಹೋದರೆ ಅವರು ಬಂದ್ಮೇಲೆ ಕೊಲ್ತಾರೆ, ಅವ್ರು ಬರದೇ ಬರೋ ಸಂಭವ ಇಲ್ಲ, ಅದು ದೊಡ್ಡ ದೊಡ್ಡ ರಾಕ್ಷಸರುಗಳಿದ್ದಾರೆ, ಯಾರು ತಿಂದು ಮುಗಿಸ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದವನು. ಕಿರಿಮೀರ ಭಾರಿ ದೊಡ್ಡ ಇದ್ದಿದ್ದವನು ಅವನು. ಆದರೆ ಇವ್ರು ಹೇಳ್ತಾರೆ ಅವನು ಸತ್ತೋಗ್ಬಿಟ್ಟ ಅಂತ ಹೇಳಿ, ಅದು ಭೀಮಸೇನ ಹೊಡೆದು ಕೊಂದಾಯಿತು, ಅದು ಲೀಲಾಜಾಲ ಕೊಂದಾಯಿತು ಅಂತ ಹೇಳಿದ ತಕ್ಷಣ ಆಗ ನಡುಕ್ತಾನೆ ದುರ್ಯೋಧನ, ಒಂದು ಆಗ ಶಾಕ್ ಆಗುತ್ತೆ ಅಂದ್ರೆ ಅವನು ಎಲ್ಲ ಎಕ್ಸ್ಪೆಕ್ಟ್ ಮೀರಿ ಹೋಯ್ತಾ, ನಿರೀಕ್ಷೆ ಎಲ್ಲ ತಲೆ ಕೆಳಗಾಗ್ತಾ ಅಂದ್ರೆ ಕಿರಿಮೀರರ ವಧೆ ನಡೆದ ಮೇಲೆ ಬಂದ ಪ್ರಸಂಗ ಆಯ್ತು. ಅಲ್ಲಿ ಸುದ್ದಿ ತಂದಿದ್ದವರವರು ದುರ್ಯೋಧನ ಗೊತ್ತಿರಲಿಲ್ಲ, ಆ ವಿಚಾರ ಗೊತ್ತಿರಲಿಲ್ಲ. ವಿಷಯ ಕೇಳಿದ ತಕ್ಷಣ ಗಾಬರಿ ಆಯ್ತು ಅಂತವನಿಗೆ. ಕಿರಿಮೀರಂ ದುರ್ಮತೀನಾಂ ಪ್ರಥಮಂ ಅಂತ ಹಿಂದೆ ಹೇಳಿದೆ, ದುಷ್ಟರಲ್ಲಿ ಭಾರಿ ದುಷ್ಟ ಅವನು, ಅಂಥವನು ಭೀಮಸೇನಿಂದ ಹೋಗೋಗ್ತಿರ್ಲಿಕ್ಕೇನೆ. ಅವನು ಭೀಮಸೇನಿಗೆ ಬಲಿಯಾದ ಅಂದ ಮೇಲೆ ಇನ್ನ ತನ್ನ ಪಕ್ಷ ಸೋಲ್ತಾ ಇದೆ ಎನ್ನ ಎಚ್ಚರ ಬಂತವನಿಗೆ. ಆದರೂ ಕೂಡ ಸೊಕ್ಕಿನಿಂದ ಒಳಗೆ ಸಂಕಟ ಮೇಲೆ ದುರಹಂಕಾರ ನಿಂತಂತೆ ಧೃತರಾಷ್ಟ್ರ ಕೇಳ್ತಾನೆ, ಸ್ವಾಮಿ ಭೀಮಸೇನೆ ಹೇಗೆ ಕೊದ್ದಿದ್ದು ಕಿರಿಮೀರನನ್ನ, ಹೇಗೆ ನಡೀತು ಯುದ್ಧ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದ್ರೆ ಹೇಳ್ತಾರೆ, ನನಗೆ ಮೂಡೇ ಇಲ್ಲ ಅಂತ ಹೇಳ್ತೀನಿ, ದರಿದ್ದರೆ ನಿನ್ನ ಮಗನ ಮುಂದೆ ಹೇಳೋದು ಮನಸ್ಸು ಬರೋದಿಲ್ಲ ಅಂತ ಹೇಳ್ತೀನಿ. ಇದರ ಕೇಳೋರ್ ಮುಂದೆ ಹೇಳ್ಬೇಕು, ಇವ್ರ ಮುಂದೆ ಕೇಳಿ ಏನು ಪ್ರಯೋಜನ, ನಿನ್ನ ಮಗ ನತೇ ಶುಶ್ರೂಷತೆ ಸುತಃ, ನಿನ್ ಮನೆಗೆ ಏನು ಕೇಳೋದು ಬೇಕಾಗಿಲ್ಲ, ವ್ಯಾಸರ ಮಾತ್ರ ರಿಪೀಟ್ ಮಾಡ್ತಾನೆ ಅಂತವನು ಹೇಳಿದ್ ನಂದೇ ತಪ್ಪು, ಗುರುಗಳು ಹೇಳಿದ್ದಾರೆ ಅಂತ ಹೇಳಿದ್ನೆ ಹೊರತು ನಾನು ಹೇಳ್ತಿರಲಿಲ್ಲ, ಈ ಕಥೆ ಹೇಳೋಕೆ ನನಗೆ ಇಷ್ಟ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿಲ್ಲ ಇಲ್ಲ ದಯವಿಟ್ಟು ತಾವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾನಂತೆ. ತಕ್ಷಣ ಅವ್ರು ಹೇಳ್ತಾರೆ, ನಾನು ಹೇಳೋದಿಲ್ಲ, ವಿದುರನ್ನು ಕೇಳು, ಗೊತ್ತಿದೆ ವಿದುರನಿಗೆ ಅಂತ ಹೇಳ್ತಾರೆ. ವಿದುರ ಹೋಗಿ ಬಂದಿದ್ದಲ್ಲ, ಸ್ವಲ್ಪ ಇತ್ತು ಕೇಳ್ಕೊಂಡ್ ಬಂದಿದ್ದಲ್ಲ, ಆಗ್ಲೇನೆ ವಿದುರನಿಗೆಲ್ಲ ವಿಷಯ ಗೊತ್ತಿದೆ, ವಿದುರನ ಬಾಯಿಂದ ಕೇಳ್ಕೊಳ್ಳಿ, ನಾನು ಹೇಳೋದಿಲ್ಲ ಅಂತ ಹೇಳಿ ಅದು ಇನ್ನೊಂದು ಸ್ಲಿಪ್ ಮುಂದಕ್ಕೆ ಹಾಕಿದ್ರಿ. ಈಗಾಗಲೇ ಒಂದ ಸ್ಟೆಪ್ ಇನ್ನು ದೂರ ಹೋಗ್ತಾ ಬರ್ತಾ ಇದೆ. ಆಗ್ಲಿ, ಅಂದ್ರೆ ವಾಯುದೇವರ ಮಹಿಮೆನ ಬೇರೆಯವರಿಂದ ಕೇಳೋದಕ್ಕೂ ಅವರು ತಿಳಿದವರಿಂದ ಕೇಳೋದು ಭಾರಿ ವ್ಯತ್ಯಾಸವು, ಒಂದೊಂದೇ ಸ್ಟೆಪ್ ಕಡಿಮೆ ಆಗ್ತಾ ಇದೆ. ಇದರನ್ನ ಕೇಳು, ಹೊರಟೇ ಬಿಟ್ಟರು, ಹೋಗ್ತಾನೆ ಅವರು ಖಾಲಿ ಬಿಡ್ತಾನೆ, ದಯವಿಟ್ಟು ಶಾಪ ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ ತುಂಬಾ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ವಾಪಸ್ ತಗೊಳ್ಳೋದಿಲ್ಲ ಶಾಪ, ಆದ್ರೆ ಯೋಚನೆ ಮಾಡಬೇಡ, ನಾನು ಹೇಳಿದ್ದೇನೆ ಪಾಂಡವರಿಗೆ ಈಗಲೂ ರಾಜ್ಯ ಕೊಟ್ರೆ ಶಾಪ ವಾಪಸ್ ಹೋದಾಗ ಲೆಕ್ಕ ಅಂತ ಹೇಳಿದ್ದೆ. ನನಗೆ ಕೊಟ್ಟಿರ್ತಾರೆ ನೋಟಿಸ್ ಕಳಿಸಿರ್ತಾರೆ, ಆಲ್ರೆಡಿ ಪೇ ಟ್ರೀಟ್ ಅದು ಕ್ಯಾನ್ಸಲ್, ಇಗ್ನೋರ್ ದಿಸ್ ನೋಟಿಸ್ ಅಂದು ಬಿಡ್ತಾರೆ, ಎಷ್ಟೋ ಸರ್ ಏನೋ ಜ್ವರ ಬರೆದಿರ್ತಾರೆ, ಕೊನೆಗೆ ಬಂದು ಹಾಕಿರ್ತಾರೆ, ನೀವು ಏನೋ ಈ ರೀತಿ ಮಾಡಿದ್ರೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ. ಆಗಲೇ ಮುಗಿದಾಗಿ ಕೊಟ್ಟಾಗಿದ್ರೆ ಜಸ್ಟ್ ಪ್ಲೀಸ್ ಇಗ್ನೋರ್ ಇಟ್ ಅಂತ ಹೇಳ್ತಾರೆ. ಶಾಪ ಬಿಟ್ಬಿಡಿ, ಯೋಚನೆ ಇಲ್ಲ, ಪಾಂಡವರ ರಾಜ್ಯ ಕೊಡದವ್ರು ಈಗೆಲ್ಲ ಆಗುತ್ತೆ ಅಷ್ಟೇ, ನನ್ನ ವೈಯಕ್ತಿಕ ನನ್ನ ಅವಮಾನ ಸಹಿಸ್ಕೊತೇನೆ ನಾನು. ಅದಕ್ಕೆ ಅವನು ರಾಜ್ಯ ಕೊಟ್ಟ, ಸರಿಯಾಗಿ ನಡ್ಕೊಂಡ ಅಂದ್ರೆ ನನ್ನ ಶಾಪ ನಡೆಯೋದಿಲ್ಲ, ಯೋಚನೆ ಮಾಡಬೇಡ, ಇಲ್ಲದೆ ಹೋದ್ರೆ ಹಾಗೇ ಆಗತ್ತೆ ಅಂತ ಹೇಳಿ ಹೊರಟೇ ಬಿಟ್ರಂತೆ. ಇದು ಬಂದ ಜ್ಞಾನಿಗಳನ್ನ ಸರಿಯಾಗಿ ಟ್ರೀಟ್ ಮಾಡದೆ ಹೋಗಿದ್ರ ಅನಾಹುತ, ಅತಿಥಿ ದೇವೋಭವ ಅಂತ ಹೊತ್ತಿನಲ್ಲಿ ಇವರಿಗೋಸ್ಕರ ಬಂದವರನ್ನ ಏನಂತ ಯೋಚನೆ ಮಾಡ್ಬೇಕು ಹೇಳಿ, ಇವರಿಗೋಸ್ಕರ ಬಂದವರನ್ನ ಒಪ್ಪೋದಿಲ್ಲ ಅಂತ ಹೇಳಿಬೇಕ, ಆರ್ಗ್ಯೂ ಮಾಡಲಿ, ಒಪ್ಪೋದಿಲ್ಲ ಅಂತ ಹೇಳಿ, ಕಾರಣ ಕೊಡ್ಲಿ, ಒಂದು ಮಾತೇ ಇಲ್ಲ, ಯಾಕಡೆಯ ನೋಡೋದು, ಏನೇ ಮಾಡೋದು, ಹುಚ್ಚುಚ್ಚ ಕೂಗೋದು, ಧರ್ಮನ ಇದು ಒಂದು, ಎಷ್ಟು ತಪ್ಪಿದೆ ಯೋಚನೆ ಮಾಡಿದೆ ಅಂದ್ರೆ, ಒಪ್ಪೋದನ್ನ ಒಪ್ಪದೇ ಇರೋದನ್ನ ಒಪ್ಪೋದಿಲ್ಲ ಅಂತ ಹೇಳೋದು ತಪ್ಪಲ್ಲ, ಅದನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಡೋದು ತಪ್ಪಲ್ಲ, ಹಿಡಿದು ಹಠ ಹಿಡಿದು ಕುತ್ಕೊಂಡ್ರೆ ಭಾರಿ ತಪ್ಪಲ್ಲ. ಇದು ನಿಜವಾದ ತಪ್ಪು ಮನುಷ್ಯ ಮಾಡೋದಲ್ಲಿ, ಎಲ್ಲರಿಗೂ ಮೊದಲೇನು ವಿಷಯ ಯಾರಿಗೂ ಗೊತ್ತಿರೋದಿಲ್ಲ, ಕೇಳ್ತಾ ಹೋದಂತೆ ಗೊತ್ತಾಗುತ್ತೆ, ಕೇಳ್ತಾ ಗೊತ್ತಾದ್ಮೇಲೂ ಕೂಡ ತನ್ನ ಅಜ್ಞಾನವನ್ನು ಮುಚ್ಚಿಟ್ಕೊಳ್ಳೋಕೆ ಹೊರಟು ಬಿಟ್ಟು ತಲೆಹರಟೆ ಮಾಡದ ಅಂದ್ರೆ ಇಂಥ ಆಘಾತಕ್ಕೊಳಗಾಗೋದು ಅನಿವಾರ್ಯ. ಆ ಮೈತ್ರೇಯರು ಹೊರಟು ಹೋಯ್ತು, ಸಾಮಾನ್ಯರೆಲ್ಲ ಮೈತ್ರೇಯರು, ಸರಿಯಾಗಿ ಕೇಳಿದ್ರೆ ಅವರು ಭಾಗವತರೇ ಹೇಳ್ತಾ ಇದ್ರು, ವಿದುರನಿಗೆ ಭಾಗವತ ಹೇಳಿದವರು ಮೈತ್ರೇಯರೇನೆ. ಭಾಗವತ ದ್ವಿಜಸ್ಕಂದಿಲಿ ಬರ್ತಾ ಇದೆ, ಹರಿದ್ವಾರದೊಳಗೆ ವಿದುರರನ್ನು ಕೂಡಿಸಿಕೊಂಡು ಮೈತ್ರೇಯರು ಇಡೀ ಭಾಗವತವನ್ನು ಪ್ರವಚನ ಮಾಡ್ತಾರೆ. ಅಂಥವರು ಮನೆಗೆ ಬಂದ ಕಾಲಕ್ಕೆ ಭಾಗವತ ಕೇಳೋದು ಬಿಟ್ಟುಬಿಟ್ಟು ಬಾಯಿ ಬಂದ ಬಯಸ್ಕೊಂಡು ಪ್ರಾಣ ಕಳ್ಕೊಳ್ಳಕೊಂಡಲ್ಲ, ಎಷ್ಟು ಪಾಪಿಷ್ಟ ಅವನು. ಇದು ನಿಜವಾದ ಅರ್ಥದಲ್ಲಿ ದುರ್ಯೋಧನ ಮಾಡಿದ ದೊಡ್ಡ ಅವಿವೇಕ ಇದು. ಅವಕಾಶ ಬಂದ ಕಾಲಕ್ಕೂ ಉಪಯೋಗ ಮಾಡಿಕೊಳ್ಳದೆ ಹೋದರೆ ಉಪಯೋಗ ಮಾಡಿಕೊಳ್ಳೋದು ಯಾವಾಗ? ಅವಕಾಶ ದೇವರು ಕೊಡ್ತಾರೆ, ದಿವಸ ಸೂರ್ಯ ಹುಡ್ತಾರೆ, ದಿವಸ ಸೂರ್ಯ ಮುಳುಗ್ತಾನೆ. ಹುಟ್ಟೋದೊಂದು ಅವಕಾಶ, ಮುಳುಗೋದೊಂದು ಅವಕಾಶ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ, ಎಷ್ಟು ಒಳ್ಳೆ ಅವಕಾಶಗಳಿದೆ. ಬೆಳಿಗ್ಗೆ ಎದ್ದಿರೋದಿಲ್ಲ, ಸಾಯಂಕಾಲ ಮನೆ ಬಂದಿರೋದಿಲ್ಲ. ಬೆಳಿಗ್ಗೆ ನಿದ್ದೆ ಹೊಡಿತಿರ್ತಾರೆ, ಬೆಳಿಗ್ಗೆ ಆ ಇಲ್ಲ ಕಬ್ಬಲು ಕೂತಿರ್ತಾನೆ, ಸಂಧ್ಯಾ ಒಂದು ಮಾಡ್ತಾನೆ. ಮತ್ತೆ ಎಷ್ಟು ಪರ್ವಕಾಲ ಗೊತ್ತೇನದು. ಒಂದು ನಿಜವಾಗಲೂ ಕೂಡ ಇದ್ದಲ್ಲೇ ಪುಣ್ಯ ಕಟ್ಟಿಕೊಳ್ತಕ್ಕಂತ ದೊಡ್ಡ ಅವಕಾಶ, ಅದನ್ನ ಕಳ್ಕೊಳ್ತಾರದ ಮನುಷ್ಯ. ದುರ್ಯೋಧನದಂತ ಜನಗಳಷ್ಟೇ ಅವರೆಲ್ಲ ಕೂಡ ಭಾರಿ ಮೈತ್ರಿಯರ ಕಡೆ ಹೋಗ್ತಿರ್ಲಿಕ್ಕೇನೆ ದುರ್ಯೋಧನಾದಿಗಳು ಮತ್ತೆ ಸಂಕಟ ಪಡ್ತಾ ಇದ್ದಾರೆ. ವಿಶೇಷವಾದಂತಹ ದುಃಖ ಬಂತು, ಎಚ್ಚರ ಮಾತ್ರ ಬರ್ತಾ ಇಲ್ಲ ಅವರಿಗೆ. ಇನ್ನೂ ಕೂಡ ಅವರು ಕ್ಷಮೆ ಕೇಳಿ ಮತ್ತೆ ಕ್ಷಮಿಸೋರೆ ಅವರು ಮಹಾನುಭಾವ. ಇಲ್ಲಿ ನೋಡಿ, ವಿಭೀಷಣ ಮಾಡಿದ ಶಪಥನೂ ಅದೇ, ಮೈತ್ರಿಯರು ಕೊಟ್ಟ ಶಾಪನೂ ಅದೇನೆ. ಏನಾಗಿದೆ ಗೊತ್ತೇನೀಗ, ಭೀಮಸೇನ ಶಾಪ ಕೊಟ್ಟ ವಿಚಾರ ಮೈತ್ರಿಯರಿಗೆ ಗೊತ್ತಿಲ್ಲ. ಭೀಮಸೇನ ಪ್ರತಿಜ್ಞೆ ಮಾಡಿದ್ದು ಮೈತ್ರಿಯರಿಗೆ ಗೊತ್ತಿಲ್ಲ, ಅವ್ರ ಬಾಯಿಂದ ಹಾಗೆ ಮಾತು ಬಂತು. ಅದಕ್ಕೆ ಹೇಳಿದ್ದು, ದಾನಿಗಳ ಮಾತಿನಲ್ಲಿ ತಮ್ಮಷ್ಟಾವೇ ಹೊಂದಾಣಿಕೆ. ಒಳ್ಳೇದು ಹೇಳಿದ್ರು ಹಾಗೇನೆ, ಶಾಪ ಕೊಟ್ಟರು ಹಾಗೇನೆ, ಪೂರ್ತಿ ಹೊಂದಾಣಿಕೆಯಿಂದ ಮಾತನ್ನ ಹೋಗಿಬಿಟ್ಟು. ಆದರೆ ಮೈತ್ರಿಯರ ಶಾಪ ದೊಡ್ಡದೋ ಭೀಮನ ಪ್ರತಿಜ್ಞೆ ದೊಡ್ಡದೋ ಅಂದರೆ, ಭೀಮನ ಪ್ರತಿಜ್ಞೆಯ ಮುಂದೆ ಯಾವುದು ಬೇರೆ ಬೀಸ ಸಾಧ್ಯವೇ ಇಲ್ಲ. ಶಾಪ ಕೊಟ್ಟ ಅನುಕೂಲ ಏನಾಯ್ತು? ಈಗ ಅನುಕೂಲ ಆಯಿತು, ಇವ್ರು ಪುಣ್ಯ ಬಂತಷ್ಟೇ. ಸರಿ, ದೊಡ್ಡವ್ರ ಮಾತಿನ ತಕ್ಕಂತೆ ನಡ್ಕೊಂಡು ಬಿಟ್ರೆ ಪುಣ್ಯ ಸೇರಿಕೊಂಡು ರಥ ಎಳಿಬೇಕಾದ್ರೆ ತಾನೂ ಕೈ ಚಾಚಿದ್ರೆ ಹೇಗೋ ಹಾಕಿ. ರಥ ಎಳಿತಿರ್ಬೇಕಾದ್ರೆ ತಾನು ಎಳೆದ ಹೋದ್ರೆ ಗ್ಯಾರಂಟಿ ರಥ ಮುಂದೆ ಹೋಗಿ ಹೋಗುತ್ತೆ, ಕೆಲಸ ಇನ್ನೂ ಚೆನ್ನಾಗೇ ಹೋಗುತ್ತೆ. ಇನ್ನು ಎಳೆದ ಹೋದ್ರೆ ಇನ್ನೂ ಚೆನ್ನಾಗಿ ಹೋಗುತ್ತೆ, ಪಾಪ ಇವನೋ ಡಿಸ್ಟರ್ಬ್ ಮಾಡ್ತಾನಷ್ಟೇನೆ. ಆದ್ರೂ ಪುಣ್ಯ ಬರಲಿಕ್ಕೆ ಅಂತ ಕೈ ಹಾಗೆ ಚಾಚ್ತಾನೋ. ಆ ರೀತಿಯಲ್ಲಿ ಮೈತ್ರಿಯರ ಶಾಪ ವಿಶೇಷವಾದಂತಹ ಭಗವತ್ ಸೇವೆಗೆ ಕಾರಣವಾಯಿತು. ಆದ್ರಿಂದ ಕೆಲವು ಶಾಪಗಳು ಪುಣ್ಯ ಕಳೆದು ಬಿಡುತ್ತೆ, ಕೆಲವು ಶಾಪ ಕೊಟ್ಟರೆ ಪುಣ್ಯ ಹೋಗಿಬಿಡುತ್ತೆ. ಇಂಥ ಶಾಪ ಕೊಟ್ಟರೆ ಪುಣ್ಯ ಹೋಗೋದಿಲ್ಲ, ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆಯವನು ಬೈದ್ರೆ ಪಾಪ ಬರುತ್ತೆ, ಕೆಟ್ಟವನು ಬೈದ್ರೆ ಪುಣ್ಯ ಜಾಸ್ತಿ ಆಗುತ್ತೆ. ಆದ್ರಿಂದ ಶಾಪಗಳಲ್ಲೂ ಕೂಡ ವೆರೈಟಿ ಇದೆ. ವಿಶೇಷವಾದಂತಹ ಶಾಪ ಕೊಟ್ಟ ಮೈತ್ರಿಯರು ತಮ್ಮ ಕರ್ತವ್ಯ ಮಾಡಿದ್ರು, ಹೊರಟೋದ್ರು. ಅಲ್ಲಿಗೆ ಒಂದು ಘಟ್ಟ ತಲುಪಿದಂತೆ ಆಯಿತು. ಅಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ವರದಲ್ಲಿದ್ದಾಗ ನಿತ್ಯದಲ್ಲಿ ಅವರ ಜೀವನ ಕ್ರಮನೇ ವಿಚಿತ್ರವಾಗಿತ್ತಂತೆ. ಧರ್ಮರಾಜ ಅಂದ್ರೆ ಧರ್ಮರಾಜನೇ ಮಹಾನುಭಾವ. ಅಷ್ಟ ಜನಕ್ಕೆ ಮೊದಲು ಊಟ ಆಗದು. ಅಲ್ಲಿ ಯತಿಗಳಿದ್ದಾರೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ಅಕ್ಷಯ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಹಾಕಬೇಕು, ನೈವೇದ್ಯವೆಲ್ಲ ಪೂರೈಸಬೇಕು, ಆಮೇಲೆ ಬಡಿಸಬೇಕು. ಬಡಿಸೋ ಕೆಲಸ ಸಾಕ್ಷಾತ್ ದ್ರೌಪದಿ ಅಷ್ಟು ಜನಕ್ಕೆ ಬಡಿಸ್ಬೇಕಂತ ಈ ಮಧ್ಯೆ ಲೆಕ್ಕ ಹಾಕಿ ಎಷ್ಟು ಜನಕ್ಕೆ ಬಡಿಸ್ಬೇಕು. ಅದಕ್ಕೆ ಹೇಳ್ತಾರೆ, ದ್ರೌಪದಿ ಕೈಯಿಂದ ಅನ್ನ ಬಂತು ಅಂದ್ರೆ ಅಕ್ಷಯ ಪಾತ್ರೆಗಿಂತ ದೊಡ್ಡದದು. ಒಂದು ಅನೇಕರು ಆಶ್ಚರ್ಯ ಪಡಬಹುದು, ಸೂರ್ಯನ ಅಕ್ಷಯ ಪಾತ್ರೆ ಬಂತು, ಸದ್ಯ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ದ್ರೌಪದಿ ಕೈಯ ಅಕ್ಷಯ ಪಾತ್ರೆ, ಸೂರ್ಯ ಎಲ್ಲಿ ದ್ರೌಪದಿ ಎಲ್ಲಿ, ಸಾಕ್ಷಾತ್ ಭಾರತೀಯ ದೇವಿಯವರು. ಸೂರ್ಯರ ಸ್ತೋತ್ರ ಹರಿತಾ ಮೊದಲೇ, ಸದ್ಯ ಸೂರ್ಯನ ಸ್ತೋತ್ರ ಇಲ್ಲ, ಭಾರತೀಯ ಸ್ತೋತ್ರ ಇದೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆ ಗಳಿಗೆ ಗುರುವೆನಿಸುತಿ ಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ತದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಅಷ್ಟು ಮೇಲಿನ ಸ್ಥಾನ ಅವರು. ಅಂಥವರಿಗೆ ಅಕ್ಷಯ ಪಾತ್ರೆ ಏನು ಬೇಕಿದೆ? ಇವರ ಕೈಯ ಅಕ್ಷಯ ಪಾತ್ರೆ. ಈ ಕತೆ ಬಂದಿದ್ದು ಯಾತಕ್ಕೆ ಅಂತ ಕೇಳಿದ್ರೆ, ಉಳಿದವರಿಗೆ ಅಕ್ಷಯ ಹೇಗೆ ಮಾಡಿಕೊಳ್ಳಬೇಕು ಅಂತ ಹೇಳೋದಕ್ಕೆ ಒಂದು ಮಾರ್ಗ ತೋರಿಸಲಿಕ್ಕೆ ಹೊರತು ಅವರಿಗೆ ಏನೂ ಬೇಕಿರಲಿಲ್ಲ. ಅಂತ ದ್ರೌಪದಿ ದೇವಿ ಅಡಿಗೆ ಮಾಡಿ ಅದರಲ್ಲಿ ಹಾಕಿ ಬಳಸಲಿಕ್ಕೆ ಅಂತ ಹೊರಟ್ರೆ ಸಮೃದ್ಧಿಯಾದಂತಹ ಭೋಜನಾದಿಗಳಾಗ್ತಿದ್ವಂತೆ, ಎಲ್ಲರಿಗೂ ಊಟ ಮುಕ್ತಾಯ ಆಗ್ತಿತ್ತು. ಆಮೇಲೆ ಧರ್ಮರಾಜ ಏನ್ ಮಾಡ್ತಿದ್ದಂತ ಗೊತ್ತೇನು? ಸಂಬಂಧನ ಕರೀತಿದ್ದಂತೆ, ನೀವೆಲ್ಲ ಊಟ ಕೂಡಿ ಅಂತ ಕುಡಿಸ್ತಿದ್ದಂತೆ. ಭೀಮಸೇನ ಅರ್ಜುನ ನಕಲ ಊಟ ಕೂಡಬೇಕಾಗ, ತಾನ ಅಣ್ಣ ಅವ್ರ ಊಟ ಅಣ್ಣ ಒಂದ್ ಕಡೆಗೆ, ಮಹಾರಾಜ ಒಂದ್ ಕಡೆಗೆ, ಅವ್ರ ಊಟ ಕೊಡ್ಬೇಕಿ. ಆಗ ಒಂದು ಆಶ್ಚರ್ಯವೇ ಆಶ್ಚರ್ಯ, ಊಟ ಕೊಡ್ತಿದ್ರಂತ. ಅವಾಗ ಒಂದು ಪ್ರಶ್ನೆ ಬಂತು, ದೊಡ್ಡವ್ರು ಬಿಟ್ಟು ಸಣ್ಣವ್ರು ಊಟ ಮಾಡ್ತಿದ್ರ ಅಂತ ಕೇಳಿದರೆ ಆಚಾರ್ಯರು ಬರೀತಾರೆ, ಅನುಲ್ಲಂಘ್ಯತ್ವ ತದಾಜ್ಞಾಯಾಹ ಅನುಜಾಹ ಪೂರ್ವಭೋಜಿನಃ. ಆತನ ಹಠ, ನೀವೆಲ್ಲ ವನಕ್ಕೆ ಬಂದಿದ್ದು ನನ್ನಿಂದ ಅಂತ ಹೇಳ್ತಾರಪ್ಪ. ಜೂಜಾಡಿದ್ದು ನಾನು, ವನವಾಸಕ್ಕೆ ಬಂದಿದ್ದು ನೀವು. ನನ್ನ ತಪ್ಪಿಗೆ ವನವಾಸಕ್ಕೆ ಬಂದಿದ್ದೀರಿ, ನನಗೆ ತುಂಬಾ ದುಃಖ ಆಗ್ತಾ ಇದೆ, ಅದಕ್ಕೆ ನಿಮ್ಮನ್ನು ಬಿಟ್ಟು ಊಟ ಮಾಡೋಕ್ಕಾಗೋದಿಲ್ಲ, ಮೊದಲು ಊಟ ಮಾಡಿಸಿ ಆಮೇಲೆ ನಾನು ಮಾಡಿದೆ. ಇಂಥ ಅಣ್ಣ ಎಷ್ಟರು ಸಿಗ್ತಾರೆ ಯೋಚನೆ ಮಾಡಿ. ಬಹುಶಃ ಅಣ್ಣ ತಮ್ಮಂದರು ಅಂದ್ರೆ ಸಾಮಾನ್ಯ ಹೊಡೆದಾಟ ಬಡದಾಟ ಮಾಡೋರೇ ಇರ್ತಾರೆ, ನಾನು ಮೊದಲು ಇರ್ತಾರೆ ಪಾಪ. ಅಂಥದ್ದು ನಿಮಗೆ ಮೊದಲು ಊಟ ಆಗ್ಬೇಕು ನಿಮಗೆಲ್ಲ ಕೂಡ. ಎಷ್ಟು ಪುಣ್ಯ ಬಂತು ಗೊತ್ತೇನ ಆತನಿಗೆ? ವಾಯುದೇವರು ನೈವೇದ್ಯ ಮಾಡಿದಾಗಾಯ್ತಲ್ಲ, ಭೀಮಸೇನೆ ಮೊದಲು ಊಟ ಆದ್ರೆ ಸರಿ, ತಾರತಮ್ಯದ ಪ್ರಕಾರ ಸರಿಯಾಗೇ ಇದೆ. ಅದು ಲೋಕದೃಷ್ಟಿಯಿಂದ ಕಡಿಮೆ, ಶಾಸ್ತ್ರದೃಷ್ಟಿಯಿಂದ ಭಾರಿ ಮೇಲೆ ಇರೋದು. ರಮಾ ಬ್ರಹ್ಮಾದಯೋ ದೇವಾಹ ತರಕಾದ್ಯ ಶುಕಾದಯ ಲಕ್ಷ್ಮೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತ ವೈಷ್ಣವಾಹ. ದೇವ್ರ ಪೂಜೆ ಆದ್ಮೇಲೆ, ದೇವರಿ ನೈವೇದ್ಯವಾದ ಮೇಲೆ ಎಲ್ಲ ದೇವತೆಗಳು ಸಮರ್ಪಣೆ ಮಾಡಬೇಕು. ಆ ಪುಣ್ಯ ಬಂದಾಗ ಆಯ್ತಾ ಪಾಪ ತನಗೆ, ನೀವು ಎದುರಿ ಕೂತೋಡವ್ರಿ ತಾನು ಬಡಿಸ್ತಾ ಇದ್ದ ದ್ರೌಪದಿ ಬಡಿಸೋದು ಎದುರು ಕೂತಿರ್ಬೇಕು ತಾನು ನಿಧಾನಾಗಿ ಊಟ ಮಾಡಿ ಅಂತೇಳಿ ತಮ್ಮಂದಿರನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಎಲ್ಲ ಊಟ ಮುಗಿತಿತ್ತು. ಅವರೆಲ್ಲ ಊಟ ಆದಮೇಲೆ ಭುಕ್ತವತ್ಸೇ ವಾನುಜೇಶು ಭುಂಕ್ತೆ ರಾಜಾ ಯುಧಿಷ್ಠಿರ ಎಲ್ಲ ಆಗ ತಾನು ಊಟ ಕೊಡ್ತಿದ್ದಂತೆ. ಯಾರು ರಾಜ ಪುಣ್ಯಾತ್ಮ ಕೊನೆಗ ಊಟ ರಾಜನದು. ಇವ ರಾಜರು ಎಲ್ಲ ದೇಶನೇ ಊಟ ಬೋಯಿಸ್ಬಿಡ್ತೇವ, ದೇಶನೇ ಎಲ್ಲರೂ ಊಟ ಅಲ್ಲ, ಎಲ್ಲದರೂ ತಮ್ಮ ಊಟ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ. ಸಿಮೆಂಟು ತಮ್ಮದೇ, ಕಬ್ಬಿಣ ತಮ್ಮದೇ, ಏನ್ ಸಿಕ್ಕರೆ ಅದೇನು, ಇಡೀ ದೇಶನೇ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಅಂತ ರಾಜರ ಕಾಲ ಇದೆ. ಕೊನೆಗೆ ಉಳಿದು ತಿಂತಿದ್ದಂತೆ. ಆಮೇಲೆ ಊಟ ಯಾರದು ಗೊತ್ತೇನು, ಕೊನೆಗೆ ಭುಂತೈಕೆ ಭುಂತೆ ಪಾರ್ಷತಾತ್ಮಜ ಎಲ್ಲರ ಊಟ, ದ್ರೌಪದಿಯ ಊಟ ಕೊನೇ ಊಟ ಅಂತಂದ್ರು. ಮನೆ ಯಜಮಾನಿ ಊಟ ಕೊನೇ ಊಟ, ಮೊದಲ ಊಟ ಇವ್ರದೆಲ್ಲ ಕೂಡ. ಯಜಮಾನಿ ಅಂದ್ರೆ ಹಾಗಿರಬೇಕು, ಸೇವಾಕರ್ತರು ಯಾವಾಗಲೂ ಹಾಗೇನೆ, ಕುಡಿದವ್ನು ಊಟ ಕುಡಿಸಿ ತಾವು ಊಟ ಕೊಡಬೇಕು, ತಾನೇ ಊಟ ಮೊದಲು ಕೊಡಬಾರ. ಆ ಸೇವಾಕರ್ತರ ಲಕ್ಷಣ ಅಲ್ಲ, ಎಲ್ಲರೂ ಕುಡಿಸಿದ್ರೆ ತಾನು ಕೊಡಬೇಕು. ಯಜಮಾನ ಯಜಮಾನಿ ದ್ರೌಪದಿ ಊಟ ಕೊನೆಯಾಗಿರ್ತಿತ್ತಂತೆ. ಇವತ್ತು ಯಜಮಾನಿಯರು ಹಾಗಲ್ಲ, ಅಷ್ಟು ಊಟ ಅವರದೇ, ಅಡಿಗೆ ಮಾಡ್ತಾನೆ ತಿಂದು ಬಿಟ್ಟಿರ್ತಾರೆ ಅರ್ಧ ಕರ್ದ ಕಾಫಿ ಬರ್ತಾನೆ ರುಚಿ ನೋಡ್ಬಿಡ್ತಾರೆ, ಅಡಿಗೆ ನೋಡ್ತಾನೆ ರುಚಿ ನೋಡ್ಬಿಟ್ಟಿರ್ತಾರೆ. ದೇವ್ರಿಗೆ ಕೂಡ ಪುಣ್ಯ ದೇವ್ರ ನೈವೇದ್ಯ ಬಿಟ್ಟಿದ್ ಒಳ್ಳೇದಾಯ್ತು ಇವರೆಲ್ಲ ಕೂಡ. ಈ ಎಂಜಲ್ ನೈವೇದ್ಯ ಮಾಡಿದಾಗ ವ್ಯವಸ್ಥೆ ಏನು, ದೇವ್ರ ನೈವೇದ್ಯ ಅಂತ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ. ಯಾವ್ದಾರಂತೂ ಭಾರಿ ಬುದ್ಧಿವಂತರು, ಅದು ರುಚಿ ಮಾಡ್ಬೇಕಲ್ಲ ಅದಕ್ಕೆ ನೋಡ್ತೇವೆ ಅಂತ ಕೇಳಿದರೆ, ರುಚಿ ನಾವು ತಿಂದು ರುಚಿ ರುಚಿ ಬರೋದಿಲ್ಲ, ದೇವರಿಗೆ ಎಂತ ಮಾಡಿ ರುಚಿ ಆಗೇ ಆಗುತ್ತೆ ಅಂತ ಹೇಳಿ. ದೇವರಿಗೆ ಎಂತ ಮಾಡಿ ರುಚಿ ಆಗುತ್ತೆ ಹೊರತು ನಮಗೇನ್ ತಿಳ್ಕೊಂಡು ರುಚಿ ಆಗ, ನಮ್ಮ ಟೇಸ್ಟ್ ದೇವ್ರ ಟೇಸ್ಟ್ ಒಂದೇನ ಈ ಮಧ್ಯೆ ಲೆಕ್ಕ ಹಾಕಿ ನೋಡೋಣಂತೆ. ದೇವ್ರ ಟೇಸ್ಟ್ ನಮಗೆ ಆಗ್ತದೆ, ನಮ್ಮ ಟೇಸ್ಟ್ ದೇವರಿಗೆ ಆಗ್ತದ ಈ ಮಧ್ಯೆ? ಸಾಧ್ಯ ಇದೆ. ಆ ದೇವ್ರ ನೈವೇದ್ಯಕ್ಕೆ ಎಂತ ಮಾಡಿ ರುಚಿ ಶುಚಿ ಎಲ್ಲ ಬಂದು ಬಿಡುತ್ತೆ. ನಮಗೆಂತ ಮಾಡಿಕೊಳ್ಳಿ ಏನ್ ಮಾಡಿದ್ರೆ ಕೆಟ್ಟ ಹೋಗ್ಬಿಡುತ್ತೆ. ಆ ದ್ರೌಪದಿಯಿಂದ ಕರಿಬೇಕಾದ ಪಾಠ ಇದೆ. ಮಹಾರಾಣಿ ದ್ರೌಪದಿ ಕೊನೆ ಊಟ ಬರ್ತಾ ಇದ್ದ, ಕೃಷ್ಣ ಸರ್ವೋತ್ತಮ ಬಂದು ಬ್ರಾಹ್ಮಣರು ಕಾಲು ತೊಳಿತಾ ಇದ್ದಾರೆ. ಕೃಷ್ಣ ಹೇಗಿದ್ದಾನೆ, ಕೃಷ್ಣಾದೇವಿ ಹೇಗಿದ್ದಾರೆ, ಬಂದ ಬ್ರಾಹ್ಮಣರಿಗೆ ಕಾಲು ತೊಳೆಯೋ ಕೆಲಸ ಮಾಡಿದ ಕೃಷ್ಣ ಸಾಕ್ಷಾತ್ ಭಗವಂತ. ಅತಿ ಅಗ್ರ ಪೂಜೆಯನ್ನ ಆತನೇ ಮಾಡ್ತಾರೆ. ಕೃಷ್ಣಾದೇವಿ ಸಾಕ್ಷಾತ್ ಮಹಾರಾಣಿ ಕೊನೆಯ ಊಟ ಮಾಡ್ತಾ ಇದ್ದ. ಮನೆ ಯಜಮಾನಿ ಹೇಗಿರಬೇಕು ಅನ್ನೋದಕ್ಕೆ ದೊಡ್ಡ ನಿದರ್ಶನ. ಹಿಂದಿನ ಕಾಲಕ್ಕೆ ಮನೇಲಿ ಹೀಗೆ ಇದ್ದ ವಾತಾವರಣ, ಇನ್ನೇನು ಬಡಿಸ್ಕೊಂಡು ಕೊನೆಗೆ ಎಲ್ಲ ಊಟ ಇದ್ದು ಗ್ಯಾರಂಟಿ ಮಾಡ್ಕೊಂಡು ಬಡಿಸ್ಕೊತಾ ಇದ್ರು. ಊಟ ಇನ್ಯಾರು ಇಲ್ವಾ ಅಂತ ಚೆಕ್ ಮಾಡ್ತಿದ್ರು ಒಂದ್ಸಲ, ಯಾರು ಇಲ್ವಾ ಚೆಕ್ ಮಾಡಿ ಅವಾಗ ಬಡಿಸ್ಕೊಳ್ಳೋದು. ಅಷ್ಟೊತ್ತು ಯಾರು ಬಂದ್ಬಿಟ್ರೆ ಊಟ ಬಿಟ್ಟು ಎದ್ದು ಬಿಡಬೇಕು ಕೆಲಸ, ಅವ್ರಿಗೆ ಕಡಿಮೆ ಆಗಿಬಿಟ್ರೆ ಕಷ್ಟ. ಆ ಥರ ಬಂದಿದ್ದಾರೆ ಪಾಪ, ಕಡಿಮೆ ಆಗಿಬಿಟ್ರೆ ಈಗ ಅಡಿಗೆ ಮಾಡ್ತಾ ಕೂತ್ರೆ ಹಸಿವಾಗಿರುತ್ತಾಗಲಿ ಅವರಿಗೆ, ಮತ್ತೆ ಅಡಿಗೆ ಮಾಡೋಷ್ಟು ಟೈಮ್ ಅವ್ರಿಗೆ ಇರೋದಿಲ್ಲ. ಆದ್ದರಿಂದ ಊಟ ಬಿಡೋದು ಎದ್ದು ಬಿಡದೆ. ಈಗ ನಾನು ಕಣ್ಣಾಡಿ ಕಂಡು ಇಂಥ ಮನೆಗಳಲ್ಲಿ ಇಂಥ ಶ್ರದ್ಧೆ ಇದ್ದ ಜನರಿಗೆ ಇವತ್ತು ಬಾಲಕರು ಊಟ ಮುಗಿಸ್ಬಿಡ್ತಾರೆ. ಯಾರು ಬಂದುಬಿಟ್ರೆ ಊಟ ಓ ಈ ಬಂದ್ರೆ ಅಂತ ಆಮೇಲೆ ಕೇಳಿ ಅವಾಯ್ಡ್ ಮಾಡೋ ಪದ್ಧತಿ. ಅದೇ ಸಂಸ್ಕಾರ ಚೇಂಜ್ ಆಗ್ತಾ ಇದೆ, ಕಲ್ಚರೇ ಬದಲಾವಣೆ ಆಗ್ತಾ ಇದೆ. ಒಬ್ಬಿಬ್ರು ತಪ್ಪಲ್ಲ, ಇದು ಎಂಟೈರ್ ಕಾಲನೇ ಬದಲಾಗ್ತಾ ಇದೆ. ಅದು ಅವಕಾಶ ಕೊಡಬಾರ್ದು, ಅದನ್ನ ನಾವು ಪ್ರತಿರೋಧ ಮಾಡಬೇಕಂದ್ರೆ ಫ್ರೆಂಡ್ಸ್ ಬಂದು ಸುಮ್ಮನೆ ಇರ್ತೇವಾ, ತಕ್ಷಣ ಬದುಕೋ ಏರ್ಪಾಟ್ ಮಾಡ್ತೇವೆ ನೋಡಿ, ಬೀಳ್ತಾ ಹೋಗ್ಬಿಟ್ಟ ಅದರೊಳಗೆ. ಏನಾದ್ರೂ ಮಾಡಿ ಮರ ಹಿಡ್ಕೊಂಡು ಬದುಕ್ತಾನೆ, ಗಿಡ ಹಿಡ್ಕೊಂಡು ಬದುಕ್ತಾನೆ, ಇಲ್ಲ ಟಾಪಲ್ಲಾರು ಕೊಡ್ತಾನೆ. ಫ್ಲಡ್ಸ್ ಹೋಗೋದು ಸರಿಯಾಗಿದೆ, ಕಾಲ ಒಂದು ಫ್ಲಡ್ಸ್ ಇದೆ, ಫ್ಲಡ್ಸ್ ಹೊಡೆದಾಗ ಹೊಡಿತಾ ಇದೆ, ಏನೇನೋ ಮಾಡ್ತಾ ಇದೆ. ಇನ್ನು ಸ್ಪೈಟ್ ಆಫ್ ದಟ್ ಏನ್ ಮಾಡ್ಬೇಕು, ನಾವಾಗ ನಮ್ಮ ಧರ್ಮ ಉಳಿಸ್ಕೊಳ್ಬೇಕು, ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಧರ್ಮರಾಜಾದಿಗಳು ಭಾರಿ ದೊಡ್ಡ ದೃಷ್ಟಾಂತ ಅಷ್ಟು ಮಾಡಿದ್ದಾನೆ. ಒಂದೊಳ್ಳೆಯ ಶಾಂತವಾದ ವಾತಾವರಣ ನೆಲೆಸ್ತಾ ಇದೆ, ದಿವಸಗಳು ಕಳೀತಾ ಇದೆ. ಆಗ ಒಂದು ದಿವಸ ಅವರು ಇವರು ಅಲ್ಲ, ಸಾಕ್ಷಾತ್ ಭಗವಂತನಾದ ಕೃಷ್ಣ ಅಲ್ಲಿಗೆ ಬರ್ತಾ ಇತ್ತು ಪಾಂಡವರ ನೋಡ್ಲಿಕ್ಕೆ ಅಂತ ಹೇಳಿ ಮನಕ್ಕೆ ಬಂದನು. ದುಃಖದಲ್ಲಿ ಇವರು ಮಾತಾಡ್ಸಕ್ ಹೋಗೋ ಪದ್ಧತಿ ಹಾಕಿಕೊಟ್ಟಿದ್ದೆ ಕೃಷ್ಣ. ತುಂಬಾ ಜನ ದುಃಖದಲ್ಲಿರ್ತಾರೆ ಬಂಧುಗಳು ಅಂತ ತಿಳ್ಕೊಂಡು, ನೋಡ್ಲಿಕ್ಕೆ ಹೋಗೋ ಪದ್ಧತಿ ಕೃಷ್ಣ ಹಾಕೊಟ್ಟ ಪದ್ಧತಿ. ಪಾಪ ಅವ್ರಿಗೆ ಕಷ್ಟ ಆಯ್ತಂತೆ, ತೊಂದರೆ ಆಯ್ತಂತೆ. ಮತ್ತೆ ಇವತ್ತಾಗಲ್ಲ, ತೊಂದರೆ ಇದ್ರೆ ಹೋಗೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಲಾಟ್ರಿ ಬಂದ್ರೆ ಹೋಗ್ಬಿಡ್ತಾರೆ ಹೊರತು ತೊಂದರೆ ಆದ್ರೆ ಹೋಗೋದೇ ಇಲ್ಲ. ನೀವು ನಮ್ಮ ಮೇಲೆ ಸಾಲ ಕೇಳ್ತಾ ಇರೋದು ಭಯ, ಹೋಗ್ಬಿಟ್ಟು ನಮ್ಮ ಸ್ವಲ್ಪ ಭಾರ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ಅವಾಯ್ಡ್ ಮಾಡ್ತಾನೆ ಮನುಷ್ಯ. ಇಷ್ಟ ತಾನು ಹೋದನಂತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಮ್ಗೆ ಆಪತ್ತು ಬಂದ್ರೆ ಯಾರು ಕೇಳ್ತಾರೆ ಅಂದ್ರೆ ದೇವರು ಕೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳಿ. ನಂಬಿ ಕೆಟ್ಟವರು ಇಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಪಾಂಡವರು ಇದ್ದಲ್ಲಿಗೆ ಕೃಷ್ಣ ತಾನಾಗಿ ಬಂದ ಅಂತ ಕೇಳಿದರೆ ಎಷ್ಟು ಪಾಂಡವರ ಮೇಲೆ ಕರುಣೆ. ದೇವರು ಭಕ್ತ ವತ್ಸಲ, ನಮ್ಮನ್ನು ಯಾರ ಕೈ ಬಿಟ್ಟರು ಕೂಡ ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಅಂತ್ಯಕಾಲ ಅಂದ್ರೆ ಯಾವ ವರವಾಸವೂ ಅಷ್ಟು ಕೆಟ್ಟದ್ದಲ್ಲ, ಪ್ರಾಣ ಹೋಗ್ತಿರುತ್ತೆ, ಏರು ತಿನ್ನೋ ಸ್ಥಿತಿಯಲ್ಲಿಲ್ಲ, ಎಚ್ಚರ ಇರೋದಿಲ್ಲ, ಕಷ್ಟ ಪಡ್ತಾರೆ. ಕೆಲವರಿಗೂ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ಟೈಮಲ್ಲಿ ಇವನು ಕಮ್ಯುನಿಕೇಶನ್ ಮಾಡಕ್ ಬರೋದಿಲ್ಲ, ಇವನಿಗೆ ಹೇಳಕ್ ಬರೋದಿಲ್ಲ, ಬಾಯಿಲ್ಲ, ತಗೊಳ್ಳೋ ಶಕ್ತಿ ಇಲ್ಲ ಅವರಿಗೆ, ಅಣ್ಣ ತಿಳ್ಕೊಳ್ಳೋ ಶಕ್ತಿ ಅವರಿಗಿಲ್ಲ, ಕೆಲವ್ರು ಮನಸ್ಸು ಇರೋದಿಲ್ಲ ಪಾಪ, ಕೆಲವ್ ಶಕ್ತಿ ಇರೋದಿಲ್ಲ, ಏನ್ ಮಾಡ್ಬೇಕು, ಬಾಯಲ್ಲಿ ನೀರ್ ಹಾಕ್ತಿರ್ತಾರೆ, ಉಸಿರುಗಟ್ಟಿ ಸಾಯ್ತಾರೆ ಕೆಲಸ ಪಾಪ. ಎಲ್ಲರ ನೀರು ಹಾಕೋರೆ ಎಷ್ಟು ಕುಡಿತಾರೆ ಈ ಮಧ್ಯೆ ನೀರು ಪಾಪ, ಇಲ್ಲ ಹಾಕೋದೇ ಇಲ್ಲ ಒಂದು, ಎಲ್ಲ ಹಾಕೋರೆ, ಎರಡೂ ಡೇಂಜರ್ ಏನೆ, ಎಷ್ಟು ಕಷ್ಟ. ಆಗ ನಿಜವಾಗಲೂ ನಮ್ಮ ಅರ್ಥ ಮಾಡ್ಕೊಂಡು ಅನುಗ್ರಹ ಮಾಡೋದು ಯಾರು ಅಂದ್ರೆ ಭಗವಂತ ಒಬ್ಬನೇ ಅಂತ ಹೇಳಿ. ಆ ದೇವನ ಅನುಗ್ರಹ ಮಾಡಿದ ನಾವು ಬದುಕ್ತೇವೆ, ಇಲ್ಲದೆ ಹೋದ್ರೆ ಅನುಗ್ರಹ ಮಾಡ ನಾ ಬದುಕಲಿಲ್ಲ ಅಂದ್ರೆ ನಮ್ಮ ಜೀವನ ಹಾಳಾದಂತೆ ಲೆಕ್ಕ. ಪಾಂಡವರ ವನವಾಸದಲ್ಲಿದ್ದ ಕೃಷ್ಣ ಬಂದು ಇಡೀ ತನ್ನ ಬಂಧುಗಳ ಸಮೇತ ಕೃಷ್ಣ ಬಂದಂತೆ ಪಾಂಡವರಿಗೆ ಎಷ್ಟು ಆನಂದ ಗೊತ್ತಾ. ಇದಕ್ಕಿಂತ ಯೋಚನೆ ಮಾಡಿ, ದುಃಖನ ಸುಖನ ಲೆಕ್ಕ ಹಾಕಿ. ಈಗ ನಾವು ಇದ್ದಲ್ಲಿ ಹೋಗಿ ತಿರುಪತಿಯಲ್ಲೋ ಉಡುಪಿಯಲ್ಲೋ ಕೃಷ್ಣ ನೋಡಿದ್ರೆ ಖುಷಿ ಪಡೋದಾದ್ರೆ, ಕೃಷ್ಣ ಇದ್ದಲ್ಲೇ ಇದ್ದ ಬಂದ್ಬಿಟ್ಟು ಏನ್ ಮಾಡ್ಬೇಕು ಲೆಕ್ಕ ಹಾಕಿ ನೋಡಿ. ಕನಸಲ್ಲಿ ಬಂದ್ರೆ ಉಚ್ಚಿಡ್ದ ಕುಡಿತಾರೆ ಮನುಷ್ಯ, ಇವರು ತಾನಾಗಿ ಕೃಷ್ಣ ಬಂದನಂತೆ. ಎಷ್ಟು ಸಂಭ್ರಮ ಅವರಿಗೆ, ಯಾವ ಮುಕ್ತಿಗಿಂತ ಕಡಿಮೆ ಆಗಿದೆ ಪಾಂಡವರ ಸುಖ ಅಂತ ಕೇಳಿದ್ರು. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೆ ಬಹಿ, ಪಾಂಡವರ ಸುಖ ಮುಕ್ತರ ಆನಂದ. ನಮ್ಮ ಹೇಳ್ತಾರಲ್ಲ, ದೇವ ಬಂದ ತಮ್ಮ ಸ್ವಾಮಿ ಬಂದಾರು ಅಂತ ದಾಸರಾಯರಿಗೆ ಇಂಥ ಸಂದರ್ಭ ಜ್ಞಾಪಕ ಆಗಿರ್ಬೇಕಲ್ಲಿ. ಮಾ ಮನೋಹರ ಬಂದ, ಲಕ್ಷ್ಮೀ ರಮಣರು ಬಂದ, ಲಕ್ಷ್ಮಣಾಗ್ರಾಜ ಬಂದ ಅಂತ ಕೊಂಡಾಡ ಹಾಗೆ ಕೃಷ್ಣ ಬಂದ. ಇವರೆಲ್ಲ ಹೋಗ್ತಾರೆ, ಕೃಷ್ಣರಿಗೆ ಏನು ವೈಭವದ ಪೂಜೆಯನ್ನು ಸಲ್ಲಿಸ್ತಾರೆ, ಏನ್ ಮಾಡ್ತಾರೆ ಎಲ್ಲವನ್ನೂ ಮಾಡಿಬಿಡ್ತಾರೆ. ಕೃಷ್ಣ ಏನು ಮಾಡ್ತಾನೆ ಆಗ ಭಾರಿ ಮುಖ್ಯವಾದ ಮಾತು. ನಾಳೆ ದಿವಸ ಅದನ್ನ ನೋಡೋಣ, ಕೃಷ್ಣ ಏನೇನ್ ಮಾತಾಡ್ತಾರೆ, ಏನೇನ್ ನಡೀತಾ ಇದೆ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಂ.